श्री गुरुभ्यो नमः हरिः ओम् हयग्रीवम् चिदानन्द विग्रहम् सदनुग्रहम् दशग्रीवच्युतम् शापान् मणिग्रीव विमोचनम् स्वनामग्रहणादेव निरस्तग्रह विग्रहम् वृन्दावन गतम् वन्दे ब्रह्म रुद्रेन्द्र वन्दितम् स्वान्तस्थानन्तशय्याय पूर्ण ज्ञान रसान्नसे उत्तुङ्गवाक्तरङ्गाय मध्वदुग्धाब्धये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलद्विजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्तलीला गोपालपालितान् विद्यापयोनिधीन् वन्दे ब्रह्म विद्यागुरुन् नमः ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् स्वभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ಭಗವಂತನನ್ನ ಮನಸ್ಸಿಗೆ ಬಾರಯ್ಯ ಅಂತ ಕರೆದದ್ದು. ಮನಸ್ಸಿಗೆ ಬಂದರೆ ನನ್ನಿಂದೇನಾಗಬೇಕಾಗಿದೆ? ಏನೂ ಬೇಡ ಸ್ವಾಮಿ. ನೈವ ಕಿಂಚಿದ ಅಪೇಕ್ಷಿತಂ ಪ್ರಿಯ ಸತ್ಯಮೇರದುದೀರಯ್ಯ ಸ್ವಾಮಿ ಅಂದರೆ ನಾವು ದೇವರನ್ನ ಕೇಳಬೇಕಾಗಿದೆ. ಎಲ್ಲ ಕೇಳ್ತಾ ಇದ್ದೀರಾ? ಆ ಭಗವಂತ ಮನಸ್ಸಿಗೆ ಬಂದು ಸದಾ ನಿಲ್ಲಲಿ ಅಂತ ಅವನಲ್ಲಿ ಕೇಳತಾ ಇಲ್ಲ. ಪ್ರಾರ್ಥನೆಯಲ್ಲಿ ಆ ಲೋಪ ಇದೆ. ನೀನು ನನ್ನ ಮನಸ್ಸಿಗೆ ಬಾರಯ್ಯ ಅಂತ ಸತತ ಹಿಂದೆ ಬಿದ್ದುವಾ, ಅದು ಬೇಡ. ಮನಸ್ಸಿಗೆ ಸುಮ್ಮನೆ ಬಂದರೆ ಸಾಕ? ಇಲ್ಲ, ನೀನೇ ಸದಾ ನನಗೆ ಆಶ್ರಯ, ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಎಂಬ ಎಚ್ಚರಪೂರ್ವಕ ನನ್ನ ಮನಸ್ಸಿಗೆ ಬಾ. ದೇವರು ನಮ್ಮ ಮನಸ್ಸಿಗೆ ಬಂದರೆ ನಮಗೇನು ಬೇಕು ಆತನಿಂದ ಅಂತ ಒಳಗೆ ಜಾಲಾಡಿಸಿ ನೋಡಿ, ಏನಾದರೂ ಕೂತಿದ್ರೆ ತೆಗೆದು ಬಿಡಿ. ಅದನ್ನೇ ಪ್ರಹ್ಲಾದ ರಾಜರು ಕೇಳ್ತಾರೆ. ನರಸಿಂಹ ಕೇಳ್ತಾನೆ, ಹೇ ಪ್ರಹ್ಲಾದ ಏನು ಬೇಕು ನಿಮಗೆ ವರ? ಅವಾಗ ಹೇಳ್ತಾರೆ, ಸ್ವಾಮಿ ಸದ್ಯಕ್ಕೆ ವರ ಏನು ಬೇಡ, ಯಾಕೆ ನನ್ನಲ್ಲಿ ಕಾಮನೆಗಳು ಯಾವುದೂ ಇಲ್ಲ. ಆದರೆ ನನ್ನ ಒಳಗೆ ಏನಾದರೂ ಕೂತಿದ್ರೆ, ನೀನು ಅದೃಶ್ಯ ಆದ ಮೇಲೆ ಅದು ಹೊರಗೆ ಬಂದು ಅಯ್ಯೋ ಇದ್ದಾಗಲೇ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದುಕೊಂಡ್ರೆ ಅದಕ್ಕೆ ಅಂದ್ರೆ ನಿನ್ನ ಉದ್ದೇಶ ನಿನ್ನೊಳಗೆ ಗೊತ್ತಿಲ್ಲದ ಕಾಮನೆಗಳಿದ್ರೆ ಅದು ಪೂರ್ಣ ಮಾಡಲ ಅಂದ್ರೆ, ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲದೆ ಏನಾದರೂ ಕಾಮನೆಗಳಿದ್ರೆ ಕಾಮಾನಾಂ ಹೃದಯ ಅಸಂರೋಹ ಭವತಸ್ತೂರ್ಣೇ ವರಂ, ನನ್ನ ಹೃದಯದಲ್ಲಿರುವ ಕಾಮನೆಗಳನ್ನು ತೆಗೆದು ಬಿಡು ಹರಿಯೇ ಅಂತ ದೇವರನ್ನ ಕೇಳಬೇಕು. ಅಲ್ಲೂ ಹೇಳುತ್ತಾರೆ ಪ್ರಹ್ಲಾದರಾದರ ಮಾತು ಎಂಥದ್ದು, ನಾನಾಗಿ ತೆಕ್ಕೊಳ್ಳಿಕ್ಕಾಗಲ್ಲ, ನೀನೇ ತೆಗಿಬೇಕದನ್ನ. ಯಾಕೆ ದಾಸರು ಹೇಳ್ತಾರೆ ಅದಕ್ಕೆ, ಸಂಸಾರ ವೃಕ್ಷದ ಬೇರೊರಸಿ ಕೀಳುವ ಬಿರುದ ಭಯಂಕರ, ಬೇರು ಸಹಿತ ಕಿತ್ತು ಬಿಡ್ತಾನೆ. ಅದಕ್ಕೆ ಸ್ವಾಮಿ ನನ್ನ ಮನಸ್ಸಿಗೆ ಬಾ, ನನ್ನ ಮನಸ್ಸಲ್ಲಿ ಚೆನ್ನಾಗಿ ನೋಡಿದ್ದೇನೆ, ನಿನ್ನಿಂದ ನಾನೇನು ಅಪೇಕ್ಷೆ ಪಡ್ತಾ ಇಲ್ಲ, ಚೆನ್ನಾಗಿ ಜಗಳಾಡಿಸಿ ನೋಡಿದ್ದೇನೆ, ಮನಸ್ಸಿನಲ್ಲಿ ನಿನ್ನಿಂದ ಯಾವ ಅಪೇಕ್ಷೆ ಇಲ್ಲ. ನೀನು ಬಂದರೆ ಸಾಕು, ನಿನ್ನ ಪ್ರೀತಿ ಸಾಕು, ನೀನು ಸಂತೋಷವಾಗಿ ನನ್ನ ಜೊತೆಗಿದ್ರೆ ಸಾಕು. ಅವಾಗ ಇಬ್ಬರ ಮಧ್ಯೆ ಒಳ್ಳೆ ಸ್ನೇಹ, ಇಬ್ಬರ ಮಧ್ಯೆ ಸಂತೋಷ ಇರಬೇಕಾದ್ರೆ ಇಬ್ಬರು ಸಮರಾಗಿರಬೇಕಲ್ಲ ಅಂತ ಪ್ರಶ್ನೆ ಬಂದರೆ, ಸಮತ್ವ ಪೂರ್ಣ ಬೇಕಾಗಿಲ್ಲ ಹರಿಯೇ, ಅಂದರೆ ಇಬ್ಬರು ಕೂಡ ಒಂದೇ ಹಂತದವರಾಗಬೇಕಾಗಿಲ್ಲ. ನೀನ ಚತುರ್ದಶ ಲೋಕ ನಾಯಕ, ನಾನು ಜುಜುಬಿ ಒಂದು ಜೀವ, ನನಗೂ ನಿನಗೂ ಸ್ನೇಹ ಏನು? ಅದರಿಂದ ಸ್ನೇಹ ಹೇಗೆ ಅಂದರೆ, ಒಂದು ವಿಷಯದಲ್ಲಿ ಸ್ನೇಹ ಇರಬಹುದು, ಒಂದು ವಿಷಯದಲ್ಲಿ ನಿನಗೂ ಇಷ್ಟ ನನಗೂ ಇಷ್ಟ ಇದ್ರೆ ಸ್ನೇಹ ಬೆಳೆಯಬಹುದು. ಇಬ್ಬರು ಒಂದೇ ಕ್ಯಾಡರ್ ಇರಬೇಕಾಗಿಲ್ಲ. ಅದಕ್ಕೆ ನಿನ್ನನ್ನು ಸ್ತೋತ್ರ ಮಾಡಿದರೆ ನನಗೆ ಸಂತೋಷ, ನನ್ನ ಸ್ತೋತ್ರ ಕೇಳಿದರೆ ನಿನಗೆ ಸಂತೋಷ, ಆ ಒಂದು ಭಾವನೆಯಿಂದ ಬಾರಯ್ಯ. ಅಲ್ಲ, ಇಬ್ಬರಿಗೂ ವಿಯೋಗ ಬಂದರೆ ಸ್ನೇಹ ಸುಖಕ್ಕೆ ಕಾರಣ ಆದಿಯಲ್ಲಿ, ಅದೆಲ್ಲರಿಗೂ ಗೊತ್ತು. ಎಲ್ಲರ ಪರಿಚಯಗಳಾಗುತ್ತೆ, ಎಲ್ಲ ಆಗುತ್ತೆ, ಬಹಳ ಸಂತೋಷ ಆಗ್ತಾ ಇರುತ್ತೆ ಅಲ್ವಾ? ಆದರೆ ದುಃಖಕ್ಕೂ ಕಾರಣ. ಈಗ ಇದ್ದಂತೆ ನಾಳೆ ಇರಲ್ಲ ಅವರು, ಈಗ ಇದ್ದಂತೆ ನಾಳೆ ಇರಲ್ಲ, ಈಗ ಇದ್ದಂತೆ ಮಾರನೇ ಕ್ಷಣ ಇರಲ್ಲ, ಎಲ್ಲ ಮುಖ ಬದಲಾವಣೆ ಆಗ್ತಾ ಇರುತ್ತೆ. ಮತ್ತೆ ನಮ್ಮ ಪಾಡಿಗೆ ನಾವಿದ್ದು ಸ್ನೇಹ ಬಂತು, ಸುಖ ಕೊಟ್ಟಂತೆ ಕೊಟ್ಟಿತು, ತಂದದ್ದೇನು ದುಃಖ? ಆದ ಕಾರಣ ವಿಯೋಗದಿಂದ ಸ್ನೇಹ ಹೋದರೂ ವ್ಯಕ್ತಿ ಹೋದರೂ ವಿಯೋಗ ದುಃಖ. ಅದಕ್ಕೆ ನಾನು ಇರ್ತೀನೋ ಇಲ್ಲೋ, ನೀನು ಇರ್ತೀಯೋ ಇಲ್ಲೋ, ಇಲ್ಲೇ ದೂರ ಆದರೆ ಗತಿ ಏನು? ಅದಕ್ಕೆ ಹೇಳ್ತಾ ಇಹ ಮಂದಿರೇ ನವಿಯೋಗತ, ಈ ನನ್ನ ಮನೋಮಂದಿರದಿಂದ ನೀನು ಅಲುಗಾಡಿದ್ದೆಂದೂ ಇಲ್ಲ, ಅನಾದಿ ಕಾಲದಿಂದ ನನ್ನ ಮನಸ್ಸಿನಲ್ಲೇ ನೀನಿದ್ದೀಯ, ನನ್ನಲ್ಲಿ ನೀನು ಇಲ್ಲದೇ ಇರುವ ಪ್ರಸಕ್ತಿಯೇ ಇಲ್ಲ ಅಂತ ನೀನೇ ಹೇಳಿದ್ದೀಯ. ನಿನ್ನ ಮಾತು ಸತ್ಯ, ನಿನ್ನ ಮಾತು ಸತ್ಯ, ನಿನ್ನಂತೆ ನಿನ್ನ ಮಾತು ಸತ್ಯ, ನಿನಗೂ ನಿನ್ನ ಮಾತಿಗೂ ವ್ಯತ್ಯಾಸ ಇಲ್ಲ. ಆದರೆ ನಮಗೂ ನಮ್ಮ ಮಾತಿಗೂ ವ್ಯತ್ಯಾಸ ಇದೆ. ನಾವು ಸತ್ಯ ಆದರೂ ಸುಳ್ಳಾಗುತ್ತೆ. ಅಂದ್ರೆ ನಾವು ಚೆನ್ನಾಗಿರಬೇಕು ಅಂತ ನೋಡಿದ್ರು ಕೂಡ ಮಾತನ್ನು ನಡೆಸಲಾರದೆ ಹೋದ್ರೆ ಅದು ಸುಳ್ಳಾಗುತ್ತೆ. ಆದ ಕಾರಣದಿಂದ ಹೇ ಸ್ವಾಮಿ, ನಿನಗೂ ನನಗೂ ವಿಯೋಗವಿಲ್ಲ, ಆದ್ದರಿಂದ ಸ್ನೇಹದಿಂದ ನನ್ನ ಮನಸ್ಸಿನಲ್ಲಿ ಚೆನ್ನಾಗಿ ನನ್ನ ಮೇಲೆ ಕರುಣೆಯಿಂದ ಇರು. ಇಲ್ಲಿ ಸ್ನೇಹ ಶಬ್ದಕ್ಕೆ ಅರ್ಥ ಏನು ಅಂದರೆ, ದೇವರು ನಮ್ಮ ಜೊತೆಗೆ ಸ್ನೇಹ ಮಾಡಿಬಿಡ್ತಾನೆ ಅಂದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ ಅಂತ ಹಾಗಂದುಕೋಬೇಡಿ. ಸುಗ್ರೀವನ ಜೊತೆಗೆ ರಾಮಚಂದ್ರ ಸ್ನೇಹ ಮಾಡಿದ. ಸ್ನೇಹ ಮಾಡುವುದು ಅಂದಾಗ ಅವ ಅದು ಕೇಳುತ್ತಾರೆ, ಹೇ ಸ್ವಾಮಿ ನೀನೆಲ್ಲಿ ನಾವೆಲ್ಲಿ? ಜಗತ್ತಿನಲ್ಲಿ ಪರಮಸುಂದರ ನೀನು, ಸೌಂದರ್ಯ ಸಾರ, ಸೌಂದರ್ಯ ಇಡೀ ಒಂದು ಕಡೆ ರಾಶಿ ಹಾಕಿದರೆ ಇಡೀ ಜಗತ್ತಿನಲ್ಲಿ ಅದು ನಿನ್ನ ಮುಂದೆ ಏನೂ ಕೆಲಸಕ್ಕೆ ಬರಲ್ಲ. ಅಂಥ ಸೌಂದರ್ಯ ರೂಪಿ ನಾನು ಕಪಿ. ನೀನ ಸಕಲ ಸಂಪತ್ತು ನಿನ್ನ ಹತ್ರ ಇದೆ, ನಾನ ಒಂದು ಹಣ್ಣು ಹಣ್ಣು ಕಾಯಿಗಳನ್ನ ಗಿಡದಿಂದ ಕಿತ್ತು ತಿನ್ನುವ ನಾನು, ನನಗೇನೂ ಇಲ್ಲ. ರಾಜ್ಯ ಕಳ್ಕೊಂಡಿದ್ದೇನೆ, ಹೆಂಡತಿಯನ್ನ ಕಳ್ಕೊಂಡಿದ್ದೇನೆ, ಬಿದ್ದಿದ್ದೇನೆ. ನೀನು ನಿತ್ಯ ಅವಿಯೋಗಿನಿಯನ್ನ ಕಟ್ಟಿಕೊಂಡಿದ್ದೀಯ, ಮತ್ತೆ ನಿನಗೂ ನನಗೂ ಇಬ್ಬರಿಗೂ ಸಂಬಂಧ ಇಲ್ಲದೆಯ. ಆದರೆ ಅಲ್ಲಿ ರಾಮಚಂದ್ರ ಸುಗ್ರೀವ ಇಬ್ಬರು ಸ್ನೇಹ ಮಾಡಲಿಕ್ಕೆ ಹೋದಾಗ ಮೊದಲು ಕೈ ಯಾರು ಚಾಚಬೇಕು ಅಂತ ಪ್ರಶ್ನೆ. ಯಾರಿಗೆ ಇನ್ನೊಬ್ಬರ ಸ್ನೇಹ ಬೇಕು? ರಾಮಚಂದ್ರ ಮೊದಲು ಚಾಚ್ತಾನೆ ಕೈ, ರಾಮಚಂದ್ರ ಮೊದಲು ಚಾಚ್ತಾನೆ. ಅಲ್ಲಿ ಹೇಳುತ್ತಾರೆ, ಸ್ವಾಮಿ ನಿನಗೇನು ಬೇಕಾಗಿದೆ ನನ್ನ ಸ್ನೇಹ ಅಂದ್ರೆ, ಇಲ್ಲ ನಾನೇ ಚಾಚದಿದ್ರೆ ನಿನಗೆ ಬುದ್ಧಿ ಬರದಿದ್ರೆ ನೀನು ದೂರ ಆಗ್ಬಿಡ್ತೀಯ, ಹಾಳಾಗ್ತೀಯ, ಆದ್ರಿಂದ ನಾನು ಚಾಚಿದ್ದೆ. ಭಗವಂತ ಅಷ್ಟು ದೊಡ್ಡವನಾದರೂ ನಮ್ಮಿಂದ ಸ್ನೇಹ ಕೊರತಾನಂತೆ ಬಾರಯ್ಯ, ನಾವು ಚೆನ್ನಾಗಿದ್ರೆ ಅವನಿಗೆ ಸಾಕು ಅಂತ ದೇವರ ಕರುಣೆಯ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ಸ್ವಾಮಿ ನನ್ನ ಮನಸ್ಸಿನಲ್ಲಿ ಬಾ, ಇದು ನಮಗೆ ಹೇಳಿಕೊಡ್ತಾ ಇದೆ. ನಿತ್ಯ ಪ್ರಾರ್ಥನೆ ಮಾಡಬೇಕಾಗಿದ್ದು ಇದು ನಾವು ದೇವರಲ್ಲಿ. ಆವಾಗ ಮತ್ತು ಸಂಶಯ, ನೀನೇನು ಚೆನ್ನಾಗಿ ಹೇಳಿದ್ಯ ನಿನ್ನ ಮನಸ್ಸಿಗೆ ಬಾ ಅಂತ. ನಿನ್ನ ಮನಸ್ಸಿಗೆ ಬಂದ್ರೆ ಇಷ್ಟೆಲ್ಲ ಇರುತ್ತೆ, ಸಂತೋಷ ಇರುತ್ತೆ, ನೀನು ಸ್ತೋತ್ರ ಮಾಡುತ್ತೀಯ ಅಂತ. ಆದರೆ ನೀನು ಅಂದುಕೊಂಡದ್ದು ಆಗಲ್ಲ ಬಿಡು. ನಾನು ನಿನ್ನ ಮನಸ್ಸಿಗೆ ಬಂದ್ರೆ, ಇಬ್ಬರ ಮಧ್ಯೆ ಸ್ನೇಹ ಇದ್ರೆ, ನೀನು ಸ್ತೋತ್ರ ಮಾಡಿದರೆ ನಿನಗೆ ಸಂತೋಷ, ನನಗೆ ಸಂತೋಷ. ಅದು ಯಾವಾಗ? ನಾನು ನಿನ್ನ ಮನಸ್ಸಿಗೆ ಬರಬೇಕಾದ್ರೆ ನಿನ್ನ ಮನಸ್ಸು ನನ್ನ ಕಡೆ ಬರುವುದೇ ಇಲ್ಲ. ಯಾವಾಗ ನೋಡಿದ್ರೆ ಮಾರ್ಕೆಟಲ್ಲೋ ಎಲ್ಲೋ ಕೂತೇ ಇರುತ್ತೆ, ನನ್ನ ಕಡೆ ಬರುವುದೇ ಇಲ್ಲ ನಿನ್ನ ಮನಸ್ಸು. ಅಂತ ಕಾಲಕ್ಕೆ ನಿನ್ನ ಮನಸ್ಸು ನನ್ನ ಕಡೆ ಬರದಿದ್ದ ಕಾಲಕ್ಕೆ ನಾನೇ ಆಗಿ ಬರಲಿ. ಅವಾಗ ಕೇಳುತ್ತಾನೆ, ದೇವತೆ ಪದ ಪಂಕಜೆ ಮಮ ಚಿತ್ತಮೇವ ನ ಚೇತ್ತದ ಕುತ್ರ ಗಚ್ಚತಿ ತದ್ವದಸ್ವ ರಮೇಶ ಮೇಧ್ಯ ಸತಾಂಗಣಿ. ಇಲ್ಲೆಲ್ಲ ನಮ್ಮ ದೈನಂದಿನ ತೊಂದರೆಗಳೇನಿವೆ, ಬರ್ನಿಂಗ್ ಪ್ರಾಬ್ಲಮ್ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಯಾರೇ ಆಗ್ಲಿ ಸಾಧನೆ ಅಂತ ಶುರು ಮಾಡಿದ ಕೂಡಲೇ ಅವರ ಬಾಯಿಯಿಂದ ಬರಲೇಬೇಕಾದ ವಿಚಾರ ಏನದು? ದೇವರ ಮುಂದೆ ಕೂತಿರ್ತೇನೆ, ಮನಸ್ಸೆಲ್ಲೋ ಹೋಗ್ತಾ ಇದೆ. ಹೋಗ್ತಾನೆ, ದೇವರ ಮುಂದೆ ಕೂತಿರ್ತೇನೆ, ಮನಸ್ಸೆಲ್ಲೋ ಹೋಗ್ತಾ ಇರುತ್ತೆ. ದೇವರ ಪೂಜಾ ಒಂದು ಎರಡು ಗಂಟತ್ತಾಯಿತು. ನಮ್ಮ ಪ್ರಕಾರ ಸಾಧನೆ ಎರಡು ಗಂಟತ್ತು. ಮೇಲೆ ಮೀಟರ್ ನೋಡಿದರೆ ಎರಡು ನಿಮಿಷವೂ ಇಲ್ಲ ಅಂತಾರೆ. ಯಾಕೆ? ಅಲ್ಲಿ ದೇವರಲ್ಲಿ ಮನಸ್ಸಿಟ್ಟಷ್ಟು ಕಾಲ ಮಾತ್ರ ಸಾಧನೆ ಅಂತ ಅವರ ಲೆಕ್ಕ ಮೀಟರ್. ನಮ್ದು ಅಲ್ಲಿ ಎಷ್ಟೊತ್ತು ಕೂತಿರ್ತೀವೋ ಮಾಡತೀವೋ ಮೆಕ್ಯಾನಿಕಲ್ ಆಗಿ ಅದೆಲ್ಲ ನಮ್ದು ಕೌಂಟ್ ಸಾಧನೆ ಅಂತ ಅದಕ್ಕೆ ಹೇಳ್ತಾರೆ. ಅಲ್ರಿ, ಆ ಲೆಕ್ಕ ಯಾರು ಕೊಟ್ಟಿದ್ದು? ಚೆನ್ನಾಗಿ ಕೊಡ್ತಾರೆ ಇವರು. ಏನ ಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಸಾಧನ ಅಂದ್ರೆ ಶ್ರೀಹರಿಯ ಪಾದಾರವಿಂದದಲ್ಲಿ ಆದರಪೂರ್ವಕವಾಗಿ ಮನಸ್ಸು ಎಷ್ಟು ಹೊತ್ತು ಇರುತ್ತೋ ಅಷ್ಟು ಹೊತ್ತೇ ಸಾಧನೆಯ ಕೌಂಟ್, ಇಲ್ಲದಿದ್ರೆ ಇಲ್ಲ ಅಂದ್ಬಿಟ್ಟು. ಹಾಗಾದ್ರೆ ಎಲ್ಲರ ಒಳಗೂ ಇವಾಗಿರೋ ತೊಂದರೆ ಏನು ಅಂದರೆ ಮನಸ್ಸು ದೇವರಲ್ಲಿ ಇರ್ತಾ ಇಲ್ಲ ಎಂಬೋ ಪ್ರಾಬ್ಲಮ್ ಬರ್ತಾ ಇದೆ. ಅದನ್ನ ಅಲ್ಲಿ ಸಬ್ಜೆಕ್ಟ್ ತರ್ತಾ ಇದ್ದಾರೆ. ಮೇನ್ ಬರ್ನಿಂಗ್ ಪ್ರಾಬ್ಲಮ್ ಏನಿದೆ ತರ್ತಾ ಇದ್ದಾರೆ. ದೇವರು ಕೇಳಿದಂತೆ, ಏ ಸ್ವಾಮಿ, ನನ್ನ ಮನಸ್ಸಿಗೆ ಬಾರಯ್ಯ ಅಂದ್ರೆ ನಿನ್ನ ಮನಸ್ಸು ಎಲ್ಲೆಲ್ಲಿಗೋ ಹೋಗ್ತಾ ಇದೆ, ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಅವಾಗ ಹೇಳಿದ್ರು, ಅಯ್ಯ, ನಿನ್ನ ಪಾದದಲ್ಲಿ ನನ್ನ ಮನಸ್ಸಿರಲ್ಲ, ನೀನು ಬಂದರೂ ಕೂಡ ನನ್ನ ಮನಸ್ಸು ಎಲ್ಲೋ ಹೋಗುತ್ತೆ ಅಂತ. ಆದರೆ ಈಗ ನಾನಿದ್ದೇನೆ, ನೀವಿದ್ದೀರಾ, ಪ್ರವಚನ ಮಾಡುತ್ತಾ ಇದ್ದೇನೆ. ಪ್ರವಚನ ಮಾಡುತ್ತಾ ಇದ್ರೆ ನನ್ನ ಮಾತಿನ ಮೇಲೆ ನನ್ನ ಮೇಲೆ ದೃಷ್ಟಿ ಇರಬೇಕು. ಆದರೆ ಬೇರೆ ಕಡೆ ಹೋಗುತ್ತೆ ಪ್ರವಚನ ಕಾಲಕ್ಕೆ. ಹೌದಾ? ಖಚಿತವಾಗಿ ಹೋಗ್ತಾನೆ ಇರುತ್ತೆ. ಅಂದ್ರೆ ಅರ್ಥ, ನಾನು ಒಂದೇ ಕಡೆ ಇರುವವ, ನನ್ನ ಮಾತು ಇಲ್ಲಿ ಮಾತ್ರ ಬರುತ್ತೆ. ಆದ್ದರಿಂದ ನಿಮಗೇನಾಯಿತು, ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕಾಯಿತು. ಹೌದ್ ತಾನೆ? ಅದು ನಾನು ನೀವು ಹೋದ ಕಡೆಲ್ಲ ನಾನು ಇದ್ದಿದ್ರೆ, ನೀವು ಹೋದ ಕಡೆಲ್ಲ ನಾನೇ ಕಾಣಿಸ್ತಾ ಇದ್ರೆ ಅವಾಗ ನನ್ನ ಬಿಟ್ಟು ಹೋಗೋದಾಗತ್ತಾ? ಅದೇ ಕೇಳುತ್ತಾರೆ ಸ್ವಾಮಿ, ನಿನ್ನನ್ನ ಬಿಟ್ಟು ನನ್ನ ಮನಸ್ಸು ಬೇರೆ ಕಡೆಗೆ ಹೋಗ್ತಾ ಇದೆ ಅಂತ ಹೇಳುತ್ತೀಯಲ್ಲ, ನೀನಿಲ್ಲದ ಜಾಗ ಯಾವುದು ತೋರಿಸು. ಎಲ್ಲಿ? ವದಸ್ವ ಸತಾಂಗಣೇ, ಮಧ್ವರಾಯರೇ ಮೊದಲಾದ ಸಜ್ಜನರೆಲ್ಲ ಕೂತಿದ್ದಾರೆ ಆ ಸಭೆಯಲ್ಲಿ ಬಂದು ಹೇಳು. ಏನು? ನೀನಿಲ್ಲದ ಕಡೆಗೆ ನನ್ನ ಮನಸ್ಸು ಹೋಗ್ತಾ ಇದೆ ಎಂಬ ಈ ಮಾತೇನಿದೆಯಲ್ಲ ಅಲ್ಲಿ ಹೇಳು. ಅಂದ್ರೆ ಯಾಕಪ್ಪ ಹೇಳ್ತಾರೆ? ಯದ್ಯದೋ ವಿಷಯೇಶು ಗಚ್ಚತಿ ತರ್ಹಿತೆ ವಚನಂ ಕಥಂ ಶೋಭತೆ ವಿಷಯೇಶು ಸಂತತ ಭಾವನಾದ್ಯಭಿಧಾಯಕಂ. ನೀನೇನಂತೀಯ? ವಿಷಯೇಶು ಗಚ್ಚತಿ, ನಿನ್ನ ಮನಸ್ಸು ವಿಷಯ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲೇ ಹೋಗ್ತಾ ಇದೆಯೋ? ನನ್ನ ಹತ್ರ ಬರ್ತಾ ಇಲ್ಲ, ಇದೇ ನಿನ್ನ ಮನಸ್ಸಿಗೆ ಬಂದು ತೊಂದರೆ. ಅವಾಗ ಹೇಳ್ತಾ ಇದ್ದಾರೆ, ಒಂದು ವೇಳೆ ನನ್ನ ಮನಸ್ಸು ನಿನ್ನ ಬಿಟ್ಟು ವಿಷಯಗಳ ಕಡೆಗೆ ಹೋಗೋದಾದರೆ ನಿನ್ನ ಮಾತು ಹೇಗೆ ಸತ್ಯ ಆಗುತ್ತೆ? ಏನದು ಅಂದರೆ ವಿಷಯೇಶು ಸಂತತ ಭಾವನಾದ್ಯಭಿದಾಯಕ, ಎಲ್ಲಾ ಪದಾರ್ಥಗಳಲ್ಲಿ ಸರ್ವತ್ರ ನಾನು ವ್ಯಾಪ್ತನಾಗಿದ್ದೇನೆ ಎಂಬ ನಿನ್ನ ಮಾತು ಸತ್ಯವೋ ಸುಳ್ಳೋ? ಸತ್ಯ, ನೀನು ಗೀತೆಯಲ್ಲಿ ಹೇಳಿದ್ಯ. ಹೌದಾ? ಮಯಾ ತತಮಿದಂ ಸರ್ವಂ, ಮಯಾ ತತಂ ವ್ಯಾಪ್ತಂ, ನಾನು ಎಲ್ಲಾ ಕಡೆ ವ್ಯಾಪ್ತನಾಗಿದ್ದೇನೆ ಅಂತ ನೀನು ಹೇಳಿದ್ದೀಯ. ಮತ್ತೆ ನನ್ನ ಮನಸ್ಸು ನಿನ್ನ ಪಾದದಲ್ಲಿ ಇರದೆ ಬೇರೆ ಕಡೆಗೆ ಹೋಗಿದೆ ಅಂದ್ರೆ ಅವಾಗೇನಾಗಬೇಕು? ನೀನು ಒಂದೇ ಕಡೆ ಇದ್ದು ಬೇರೆ ಕಡೆ ಇಲ್ಲದವನಾಗಿರಬೇಕು. ಅವಾಗ ಮಾತ್ರ ನಿನ್ನನ್ನು ಬಿಟ್ಟು ನೀನಿಲ್ಲದ ಕಡೆಗೆ ಹೋಗುವುದು ಎಂಬುದು ಕೂಡುತ್ತೆ. ನೀನು ಎಲ್ಲಾ ಕಡೆ ಇರುವಾಗ ನಿನ್ನ ಬಿಟ್ಟಿರೋದು ನನ್ನ ಮನಸ್ಸಿಗೆಲ್ಲ ಆಗುತ್ತೆ. ಯಾವ ಪದಾರ್ಥದ ಹತ್ರ ಹೋದ್ರೂ ನೀ ಇದೆಯಲ್ಲ. ಹೇಗಿರ್ತಾರೆ ಚಾಪೆ ಕಡೆಗೆ ತೂರೋರೊಬ್ಬರಂದ್ರೆ ರಂಗೋಲಿ ಕಡೆಗೆ ತೂರೋರು, ಚೆನ್ನಾಗಿ ವಿನೋದ ಅಂತ. ಆ ವಿನೋದ ಮಾಡುತ್ತಾನೆ ನಮಗೆ ಬೇಕಾಗಿದ್ದು ಕೊಡ್ತಾ ಇದ್ದಾರೆ. ಈ ಪ್ಲೇಯಿಂಗ್ ಹೋಮ್ ಇರುತ್ತಲ್ಲ, ಪ್ಲೇ ಹೋಮ್ ಅಂತ, ಆ ಟೈಪ್ನಾಗ ನಮಗೆಲ್ಲ ವಿನೋದ ಒಂದು ಕಡೆ ಮಾಡುತ್ತಾರೆ, ನಮ್ಮ ಪರಿಸ್ಥಿತಿಯನ್ನು ತಿಳಿಸಿಕೊಡ್ತಾರೆ, ಸಾಧನೆ ಪರಿಚಯ ಮಾಡಿಕೊಡ್ತಾರೆ. ಇವಾಗ ಹೇಳುತ್ತಾರೆ, ಯಜ್ಜಡಂ ಜಡತುಲ್ಯಮನ್ಯದತಸ್ತ್ವಮೇವ ಹಿ ವಸ್ತುನಃ ಸೌಖ್ಯದ ತ್ವಂ ಅಥಾಭಿಮುಖ್ಯಕರಸ್ತ್ವಮೇವ ನ ಚೇದ್ಭವೇ. ಸರಿನಯ್ಯ, ಇವ ನೀನೇನಂತ ಇದೀಯ? ನಾನು ಹೇಳಿದ್ದು ನಿನ್ನ ಮನಸ್ಸು ನನ್ನ ಪಾದದಲ್ಲಿರಲ್ಲ ಬೇರೆ ಕಡೆ ಹೋಗುತ್ತೆ ಅಂದ್ರೆ ನೀನು ಹೇಳಿದ್ದೇನು? ನೀನು ಎಲ್ಲಾ ಕಡೆ ಇದ್ದೀಯಲ್ಲ, ಎಲ್ಲಾ ಪದಾರ್ಥಗಳಲ್ಲಿ ಇದ್ದೀಯಲ್ಲ,
ನನ್ನ ಮನಸ್ಸು ವಿಷಯ ಪದಾರ್ಥಗಳ ಕಡೆ ಹೋದರೆ ಏನು, ಅಲ್ಲಿ ನೀನೇ ಇದೆಯಲ್ಲ, ನಿನ್ನತ್ರೇ ಬಂದಂತಾಯಿತು ನನ್ನ ಮನಸ್ಸು. ಅವಾಗ ದೇವರಂತಾರೆ, ಸ್ವಲ್ಪ ನೋಡಯ್ಯ ನಿನ್ನ ಮನಸ್ಸು, ನಾನೇನು ಸತ್ಯ, ಎಲ್ಲಾ ಪದಾರ್ಥಗಳಲ್ಲಿ ನಾನಿದ್ದೇನೆ, ಎಲ್ಲಾ ಪದಾರ್ಥಗಳಲ್ಲಿ ನಾನಿದ್ದೇನೆ, ಆದರೆ ನಿನ್ನ ಮನಸ್ಸು ಪದಾರ್ಥದವರೆಗೆ ಬರುತ್ತೆ, ಪದಾರ್ಥವನ್ನೇ ನೋಡುತ್ತೆ, ಅಲ್ಲಿರೋ ನನ್ನ ನೋಡತಾ ಇಲ್ಲ. ಈಗ ಅರ್ಥ ಆಯ್ತಾ? ಹೃದಯದಲ್ಲಿ ನನ್ನ ಪಾದ ಇದ್ರೆ ಆ ಪಾದವನ್ನ ಬಿಟ್ಟು ನಿನ್ನ ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆ ಎಂದೆ. ನೀನೇನಂತ ಕರೆದೀಯ, ನೀನಿಲ್ಲದ ಜಾಗ ಇದ್ದಿದ್ರೆ ಅದು ಬೇರೆ ಕಡೆ ಅಂತ ಆಗ್ತಿತ್ತು, ನೀನು ಎಲ್ಲ ಕಡೆ ಇದ್ದೀಯಲ್ಲ. ಅವಾಗ ದೇವರಂತಾರೆ, ಬೇರೆ ಕಡೆ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ನಾನು ಎಲ್ಲ ಕಡೆ ಇದ್ರೂ ಕೂಡ ಆ ಪದಾರ್ಥ ಏನಿದೆ ಅದು ನನಗಿಂತ ಭಿನ್ನ, ನಾನೇ ಪದಾರ್ಥ ಅಲ್ಲ. ನಿನ್ನ ಮನಸ್ಸು ಪದಾರ್ಥದತ್ರ ಬಂದಾಗ, ಒಳಗೆ ನಾನಿದ್ದಾಗ, ನನ್ನವರಿಗೂ ಬಂದಿದ್ರೆ ನಿನ್ನ ಮನಸ್ಸು ನನ್ನ ಪಾದವನ್ನ ಬಿಟ್ಟಿದ್ರು ಬೇರೆ ಕಡೆ ಬಂದ್ರು ನನ್ನತ್ರೇ ಬಂತು ಅಂತ ನಾನೊಪ್ತಾ ಇದ್ದೆ, ನಿನ್ನ ಮನಸ್ಸು ಏನಾಗ್ತಾ ಇದೆ, ಪದಾರ್ಥಗಳ ಕಡೆ ಹೋಗ್ತಾ ಇದೆ, ಅಲ್ಲಿ ಒಳಗಿರುವ ನನ್ನನ್ನ ನೋಡತಾ ಇಲ್ಲ, ಬರೇ ಪದಾರ್ಥಗಳನ್ನ ನೋಡತಾ ಇದೆ, ವ್ಯಕ್ತಿಗಳ ಕಡೆ ಹೋಗುತ್ತೆ, ಅವರೊಳಗಿರುವ ನನ್ನನ್ನ ನೋಡತಾ ಇಲ್ಲ, ಆ ವ್ಯಕ್ತಿಗಳನ್ನೇ ನೋಡತಾ ಇದೆ, ಅಲ್ಲಿಗೆ ನಿಂತು ಹೋಗ್ತಾ ಇದೆ. ಅದರಿಂದ ನಾನು ಸರ್ವತ್ರ ವ್ಯಾಪ್ತನಾಗಿದ್ರು, ನಿನ್ನ ಮನಸ್ಸು ಎಲ್ಲಾ ಕಡೆ ವ್ಯಾಪ್ತನಾದ ನನ್ನ ಕಡೆ ಬಂದರೂ ಕೂಡ ಪರ್ಪಸ್ ಸರ್ವ್ ಆಗಲಿಲ್ಲ. ಏನದು? ಒಂದು ವೇಳೆ ಆಯಾ ಪದಾರ್ಥಗಳಲ್ಲಿರುವ ನನ್ನಲ್ಲಿ ಮನಸ್ಸು ನಿಂತಿದ್ರೆ ನನ್ನಲ್ಲೇ ಇತ್ತು ಅಂತ ಹೇಳಬಹುದು. ಇಲ್ಲ, ಅದು ಪದಾರ್ಥದಲ್ಲಿ ಮಾತ್ರ ನಿಲ್ತಾ ಇದೆ, ಒಳಗಿರೋ ನನ್ನಲ್ಲಿ ನಿಲ್ಲತಾ ಇಲ್ಲ. ಅಂದ್ರೆ ಇಲ್ಲಿ ನಮಗೇನು ಹೇಳ್ಕೊಡ್ತಾ ಇದ್ದಾರೆ? ಪೂಜೆ ಕೂಡಿಸೋದು ಅವನೇ, ಪೂಜಾ ಕೂಡಿಸೋದವನೇ. ಯಾಕೆ? ಹಿಂದಿನ ಕರ್ಮದಲ್ಲಿ ಪುಣ್ಯ ಭಾಗ ಇದೆ, ಅದಕ್ಕೆ ಪೂಜಾ ಕೂಡಿಸಿದ. ಮನಸ್ಸು ಸ್ವಲ್ಪ ಹೊತ್ತು ಹಿಡಿಸಿದ್ದು ಅವನೇ. ಯಾಕೆ? ಮನಸ್ಸಿನಲ್ಲಿ ಪಾಪದ ಭಾಗ ಚೂರು ಕಡಿಮೆ ಇತ್ತು. ಮನಸ್ಸನ್ನ ಬೇರೆ ಕಡೆಗೆ ಕರಕೊಂಡು ಹೋದ, ಪದಾರ್ಥಗಳ ಕಡೆಗೆ. ಯಾಕೆ? ಪಾಪ ಕೂತಿತ್ತಾದ್ದರಿಂದ ಕರಕೊಂಡು ಹೋದ. ಅವಾಗ ಹೇಳ್ತಾ ಇದ್ದಾರೆ, ಹೋದೆ ಹೋಯಿತು ಮನಸ್ಸಲ್ಲಿಗೆ, ಆ ಪದಾರ್ಥದೊಳಗಿರುವ ದೇವರನ್ನಾದರೂ ಸ್ಮರಣೆ ಮಾಡಬಾರದೆ. ಇಲ್ಲಿ ಇಂದ್ರಿಯ ನಿಗ್ರಹ ಅಂದ್ರೆ ಶಬ್ದಕ್ಕರ್ಥ ಹೇಳ್ತಾ ಇದ್ದಾರೆ, ಮನಸ್ಸನ್ನ ಪದಾರ್ಥದಿಂದ ಸೆಳೆದು ದೇವರತ್ರ ಇಡಬೇಕು. ಹೌದು ತಾನೆ, ಮನಸ್ಸು ಯಾವಾಗಲೂ ಪದಾರ್ಥಗಳ ಕಡೆ ವ್ಯಕ್ತಿಗಳ ಕಡೆಯೇ ಹೋಗ್ತಾ ಇರುತ್ತೆ, ಅಲ್ಲೇ ಇರುತ್ತೆ. ಇವಾಗ ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ ಅಂದ ಶಬ್ದಕ್ಕರ್ಥ ಏನು? ಆ ಮನಸ್ಸನ್ನ ಅಲ್ಲಿಂದ ಸೆಳೆದು ದೇವರಲ್ಲಿ ಇಡೋದು, ಅಂದ್ರೆ ಇಲ್ಲಿದ್ದಾನೆ ದೇವರು, ಅಲ್ಲಿಂದ ತರೋದು. ಆಗ್ತಾ ಇಲ್ಲ, ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗ್ ಇರುತ್ತೆ, ಅದರ ಪಾಟಿಗೆ ಅದು ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ಅಲ್ಲೇ ಇರುತ್ತೆ. ಅದನ್ನು ಚೂರು ಒತ್ತಿ ಬಿಟ್ರೆ ಹಾರಿ ಕೊಡುತ್ತೆ. ಹಾಗೆ ಈ ಮನಸ್ಸು ಸುಮ್ಮನೆ ಇದ್ರೆ ಪರವಾಗಿಲ್ಲ, ಅದನ್ನ ಸೆಳಿತೀರಾ ಡಬಲ್ ಫೋರ್ಸ್ ಇಂದ ಆಚರಕ್ಕೆ ಹೋಗ್ಬಿಡುತ್ತೆ. ನಾರ್ಮಲ್ ಯಾವುದು ನಮ್ಮನ್ನ ಮಾಡಬೇಡ ಅಂತಾರೋ ಅಲ್ಲಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಯಾಕೆ ಮಾಡಬಾರ್ದು ಅಂದ್ರು ಅಲ್ಲಿಗೆ ಹೋಗ್ತಾನೆ. ಮೇಲ್ನೋಟಕ್ಕೆ ಮಾಡಲ್ಲ, ಶಾರೀರಿಕವಾಗಿ ಮಾಡಿರಲ್ಲ ಆ ಕೆಲಸ, ಮಾನಸಿಕವಾಗಿ ಮಾಡಿ ಮುಗಿಸಿ ಒಂದು ವರ್ಷಗಳಾಗ್ಬಿಟ್ಟಿರುತ್ತೆ ಅಲ್ವಾ, ಅದಾಗ್ತಾ ಇರುತ್ತೆ. ಮತ್ತೆ ಈ ಮನಸ್ಸನ್ನ ನಿಗ್ರಹ ಹೇಗ್ ಮಾಡಬೇಕು? ಕೋತಿ ತರ ಹಾರ ಕೊಡ್ತಾ ಅದಲ್ಲ ಅಂದ್ರೆ. ಅವಾಗೆ ಸುಂದರವಾದ ವಿಚಾರ ಹೇಳಿಕೊಡುತ್ತಾರೆ, ಹೋಗ್ಲಿ ಬಿಡಯ್ಯ, ಅದನ್ನ ಯಾಕೆ ಹಿಡಿತೀಯ? ದೇವರತ್ರ ಇಡಬೇಕಲ್ಲ. ದೇವರತ್ರ ಇಡೋದು ಅಂದ್ರೆ ಏನು ಗೊತ್ತಾ? ದೇವರು ನಮ್ ತರ ಒಂದೇ ಕಡೆ ಕೂತಿದ್ರೆ ಬೇರೆ ಕಡೆ ಸೆಳೆ ಸೆಡ ಅಂತ ತರಬೇಕಪ್ಪ. ಇವನು ಎಲ್ಲಾ ಕಡೆ ಇದ್ದಾನೆ, ನಿನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಅಲ್ಲೆಲ್ಲ ದೇವರೇ ಇದ್ದಾರೆ. ಅದಕ್ಕೇನ್ ಮಾಡ್ಲಿ ನಾನು? ಇವಾಗ ನಿನ್ನ ಮನಸ್ಸು ಹೋಗ್ತಾ ಇರೋದು ಆ ಪದಾರ್ಥಗಳ ಕಡೆ, ವ್ಯಕ್ತಿಗಳ ಕಡೆ. ಈಗ ಚೂರು ಅದಕ್ಕೆ ಆ ಪದಾರ್ಥದಲ್ಲಿರುವ ದೇವರ ಪರಿಚಯ ಮಾಡು, ವ್ಯಕ್ತಿಗಳಲ್ಲಿರುವ ದೇವರ ಪರಿಚಯ ಮಾಡಿಕೊಳ್ಳಿಕ್ಕೆ ನೋಡು ಅಂದ್ರು. ಇಲ್ಲಿ ಸಬ್ಜೆಕ್ಟೇ ನಮಗೆ ಅರ್ಥ ಆಗ್ತಾ ಇಲ್ಲ. ಸಬ್ಜೆಕ್ಟ್ ಅರ್ಥ ಆಗದೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಏನ್ ಮಾಡಬೇಕು ಗೊತ್ತಾಗದೆ ನಿಂತೋಗ್ಬಿಡ್ತೀವಿ. ಹೌದಾನೆ. ಮನಸ್ಸನ್ನ ಪದಾರ್ಥಗಳಿಂದ ದೇವರ ಕಡೆ ಸೆಳೆಯಬೇಕು. ಮನಸ್ಸೇನು ಪದಾರ್ಥಗಳ ಕಡೆ ವ್ಯಕ್ತಿಗಳ ಕಡೆ ಹೋಗ್ತಾ ಇದೆ. ಯಾಕೆ ಅವಾಗ ಹೇಳ್ತಾರೆ, ಈ ಮನಸ್ಸಿನ ಫೆನಾಮಿನನ್ ಒಳಗಿನ ಟೆಕ್ನಾಲಜಿ ಏನಿದೆ, ಅದರ ಲಕ್ಷಣ ಏನು ತಿಳ್ಕೊಳ್ಳಿ ಅಂದ್ರೆ, ಅದಕ್ಕೇನು ಬೇಕಾಗಿಲ್ಲ ಇವರವರು ಅಂತ ಏನು ಇಲ್ಲ. ಸುಖ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಕೂಡುತ್ತೆ. ಹೌದಾ ಅಲ್ವಾ? ಅಬ್ಸರ್ವ್ ಮಾಡಿದ್ದೀರಾ? ಮನಸ್ಸಿಗೆ ಸುಖ ಎಲ್ಲಿ ಸಿಗುತ್ತೋ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ತಾನು ಹೋಗುತ್ತೆ, ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆ ಹೊತ್ತಿಗೆ ಹಾಲೋ ಕಾಫಿಯೋ ಬೀಳಬೇಕು ಮನಸ್ಸು. ಯಾಕೆ? ಅಲ್ಲಿ ಸುಖ ಸಿಗ್ತಾ ಇದೆ, ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ ಹೊತ್ತಿಗೆ ಟಿವಿ ನೋಡಿದರೆ ಸುಖ, ಕಿವಿಯಲ್ಲಿ ಕೇಳಿದರೆ ಸುಖ ಅಲ್ವಾ? ಕೇಳಿದರೆ ಸುಖ, ನೋಡಿದರೆ ಸುಖ, ತಿಂದರೆ ಸುಖ, ಕುಡಿದರೆ ಸುಖ, ಒಳ್ಳೆ ಸೆಂಟ್ ಮೂಸಿ ನೋಡಿದರೆ ಸುಖ, ಮಲಗಿದಾಗ ಒಳ್ಳೆ ಹಾಸಿಗೆ ಸ್ಪರ್ಶ ಸುಖ. ಇದಕ್ಕೆಲ್ಲ ಮನಸ್ಸಿಗೆ ಇಂದ್ರಿಯಗಳ ಮೂಲಕ, ಇಂದ್ರಿಯಗಳ ಮೂಲಕ ಮನಸ್ಸಿಗೆ ಸುಖ ಬರ್ತಾ ಇದೆ, ವಿಕಾರ ಆಗ್ತಾ ಇದೆ. ಅದಕ್ಕೆ ನನಗೆ ಎಲ್ಲಿ ಬರುತ್ತೆ ಅಂತ ಕನ್ಫರ್ಮೇಶನ್ ಇರುತ್ತೋ ಅಲ್ಲಿಗೆ ಹೋಗ್ತೀನಪ್ಪ. ಬ್ಯಾಂಕು ಎಲ್ಲ ಒಂದು 10 ಬ್ಯಾಂಕುಗಳಿವೆ ಇವಾಗ ನೋಡಿ, ಯಾವುದು ದೇನಾ ಬ್ಯಾಂಕು, ಲೇನಾ ಬ್ಯಾಂಕು ಎಲ್ಲ ಬರ್ತಾ ಇರುತ್ತೆ ಅಲ್ಲ. 10 ಬ್ಯಾಂಕ್ಗಳು ಬರ್ತಾವೆ, ಹೊಸ ಹೊಸ ಬ್ಯಾಂಕ್ಗಳು ಬರ್ತಾ ಇರುತ್ತೆ. ನೀವು ಡಿಪಾಸಿಟ್ ಮಾಡಿ ರಿಟೈರ್ ಆದವರು ಅಂತ ಯಾರಾದ್ರೂ ಧೈರ್ಯ ಮಾಡ್ತಾರ? ಮಾಮೂಲು ಬ್ಯಾಂಕುಗಳಲ್ಲಿ, ಪ್ರೈವೇಟ್ ಬ್ಯಾಂಕುಗಳಲ್ಲಿ ಯಾರೂ ಮಾಡಲ್ಲ. ಅಲ್ಲ, ಇವರು 12% 14% ಕೊಡ್ತಾರೆ. ಈ ಗೌರ್ಮೆಂಟ್ ಅವರೆಲ್ಲ 8 ಕೊಡ್ತೀವಿ, ಇನ್ನ 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 5-4 ಹೋಗ್ತಾ ಇದ್ದಾರೆ. ಹೌದಾ? ಪರ್ಸೆಂಟೇಜ್ ಅಲ್ಲ. ಕೇಳಿದ್ರೆ 3 ಕೊಟ್ಟರೂ ಪರವಾಗಿಲ್ಲ, ನನಗೆ ಎಲ್ಲಿ ನಿಜವಾಗಿ ಬರುತ್ತೋ ಇರುತ್ತೋ ಅಲ್ಲೇ ಇಡ್ತೇನೆ, ಇಲ್ಲಿ ಬೇಡ ಅಂತೀವಿ. ಮನಸ್ಸು ಅಷ್ಟೇ, ನನಗೆ ದಿನಾಗೂ ಸುಖ ಎಲ್ಲಿ ಸಿಗುತ್ತೋ ಅಲ್ಲೇ ಹೋಗ್ತೀನಿ. ನೀ ಪ್ರತ್ಯೇಕವಾಗಿ ಈಗ ದೇವರು ಅಂತ ಕರ್ಕೊಂಡು ಹೋದ್ರೆ ಅಲ್ಲೇನು ನನಗೆ ಸಿಗ್ತಾ ಇಲ್ಲ. ಹೌದಲ್ಲ, ದೇವರ ಕೂತ್ರೆ ಡ್ರೈ ಆಗಿದೆ, ಡ್ರೈ ಆಗಿದೆ ಮನಸ್ಸು. ಕಾಫಿ ಕೊಡ್ತಾ ಇದ್ರೆ, ಹಾಲು ಕುಡಿತಾ ಇದ್ರೆ ಸುಖ ಸಿಗ್ತಾ ಇದೆ, ಊಟ ಮಾಡ್ತಾ ಇದ್ರೆ ಸುಖ ಸಿಗ್ತಾ ಇದೆ. ಹೌದೋ ಅಲ್ವೋ? ದೇವರ ಹತ್ರ ಕೂತ್ರೆ ಡ್ರೈ ಆಗಿದೆ. ಅದಕ್ಕೆ ಕೂಡಿಸಿದ್ರೆ ಬಲವಂತವಾಗಿ ಕೂಡುತ್ತೆ, ಆದಮೇಲೆ ಅಲ್ಲೇ ಹೋಗಿರುತ್ತೆ, ಆ ಟೈಮ್ಗೆ ಹೊರಟು ಹೋಗಿರುತ್ತೆ ಅಲ್ಲಿಗೆ. ಹೌದಲ್ವೋ? ಎಲ್ಲ ಹೋಗಿದ್ದೆ, ಪೌರೋಹಿತ್ಯ ಬಿಟ್ಟು ಬಹಳ ವರ್ಷಗಳಾಯ್ತು, ಎರಡೂ ಮಾಡಿಸ್ತಾ ಇದ್ದೆ, ಪೂರ್ವಾಪರ ಎರಡು ಕೂಡ ಬಿಟ್ಟಾಯ್ತು. ಅದನ್ನ ಸಾಕು ಪೌರೋಹಿತ್ಯ, ನನ್ನ ಪಾರ್ಧಕ್ಕೊಬ್ರು ನೀವೇ ಮಾಡಿಸ್ಬೇಕು ಅಂತ. ಏನು ವರಮಹಾಲಕ್ಷ್ಮಿ ತಪ್ಪಿದ್ದಲ್ಲ, ನೀವೇ ಬರಬೇಕು, ಅಭಿಮಾನ ಇದೆ. ಕೂತಿದ್ದೆ ನಾನು, ವರಮಹಾಲಕ್ಷ್ಮಿ ವ್ರತಮ ಆಗ್ತಾ ಇದೆ, ಪಾಪ ಮಾಡ್ತಾ ಇದ್ದಾರೆ. ಅಷ್ಟೊಡಕ್ಕೆ ತಾಯಿ ಮಗಳ ಮುಖ ನೋಡಿದ್ದು, ಮಗಳು ನಕ್ಕಳು, ಇವರು ನಗ್ತಾ ಇದ್ದಾರೆ. ನಂಗೆ ಅರ್ಥ ಆಗಿಲ್ಲ, ಯಾವುದು ನೋಡಿ ನಗ್ತಾ ಇದ್ದಾರೆ ಇವರು? ಇವರು ನಗೋದನ್ನು ನೋಡಿ ಮಗ ಚಿಕ್ಕವ, ಅವನು ನಕ್ಕ. ಅಷ್ಟೊಡಕ್ಕೆ ಇನ್ನೊಬ್ಬ ಮಗಳು ಬಂದು ಮತ್ತು ಹಾಕ್ತಾರಂತೆ ಅಂತ ಹೇಳಿದ ಕೂಡಲೇ ಪೊಲೀಸರು. ಅರ್ಥ ಆಗಿಲ್ಲ ನಂಗೆ, ಏನು ಹಾಕೋದು? ಟಿವಿಯಲ್ಲಿ ಸೀರಿಯಲ್, ಅವತ್ತು ಮೆಗಾ ಸೀರಿಯಲ್ ಅಂತ ಊಟ ಕುತ್ಕಾಳಕ್ ಹೇಳಿದ್ರು. ಅದು ದಿನಾಗೂ ಚೂರ್ 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 ಸೀರಿಯಲ್ ಹಾಕ್ತಾರಲ್ಲ, ಒಂದ್ ದಿವಸ ಎಲ್ಲಾ ಸೇರಿ ಮೆಗಾ ಸೀರಿಯಲ್ ಅಂತ 2 ಗಂಟೆ ಹಾಕ್ತಾರಂತೆ. ಅದು ಅವತ್ತು ಹಾಕ್ಬೇಕು, ಬೆಳಿಗ್ಗೆ ಹಾಕ್ತಾರೆ ಅಂತಿದ್ದಾಗ ವರಮಹಾಲಕ್ಷ್ಮಿ ವ್ರತ ಬಂದಿದೆ, ಮೆಗಾ ಸೀರಿಯಲ್ ಬಂದಿದೆ, ಏನು ಮಾಡಬೇಕು ಅಂತ ಅವರಿಗೆ ಒತ್ತಾಟ. ಅಲ್ಲಿ ಕೂತಿದ್ದಾರೆ, ಮನಸ್ಸೇನೋ ಅಲ್ಲಿಗೆ ಹೋಗ್ತಾ ಇದೆ. ಅಷ್ಟೊಳಕ್ಕೆ ಇನ್ನೊಬ್ಬ ಮಗಳು ಬಂದು ಟಿವಿ ನೋಡಿ ಮತ್ತು ಸಂಜೆಗೆ ಹಾಕ್ತಾರೆ ಅಂದ ಕೂಡ ಮನಃಶಾಂತಿ. ಅವಾಗ ಕೃಷ್ಣ ಎಂಥ ಪರಿಸ್ಥಿತಿ ಅಲ್ವಾ? ಕರೆಕ್ಟ್. ಯಾಕೀಗಾಯ್ತು? ಒಂದ್ಸಲ ಅನಲಿಟಿಕ್ ಅಲ್ಲಿ ನೋಡಿದ್ವಾ ಅಂದ್ರೆ, ಆ ದೇವರ ಪೂಜಾ ಮಾಡೋ ಕಾಲಕ್ಕೆ ಸುಖ ಸಿಗ್ತಾ ಇಲ್ಲ, ಟಿವಿ ನೋಡೋ ಕಾಲಕ್ಕೆ ಸಿಗ್ತಾ ಇದೆ. ಆ ಸುಖ ಸಿಗೋದು ಬಿಟ್ಟು ಇಲ್ಲದ ಕಡೆ ಸುಮ್ಮನೆ ಯಾಕೆ ಕೊಡ್ಲಿ ಅಂತ ಕ್ವಶನ್. ಅದಕ್ಕೆ ಆನ್ಸರ್ ಮಾಡಲಾರದೆ ಶೇಷಂ ಕೋಪೇನ ಪೂರಿ ಇದನ್ನು ಒಂದು ಕಲ್ಲು ಹಾಕಿ ಕೂತ್ಕೋ, ದೊಡ್ಡವರು ಹೇಳಿದ್ದಾರೆ ಅಂತ ಕೂಡಿಸ್ತೀವಿ. ಅದನ್ನು ಸುಮ್ಮನೆ ಕೂತಿರುತ್ತೆ, ಮಕ್ಕಳು ಕೂತಂತ ಹೌದಲ್ಲ, ನೀವು ಪಾಪ ಇಂಟ್ರೆಸ್ಟ್ ಕೂತಾನೆ ಅಂತಿಲ್ಲ ಅಂದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಇಷ್ಟೇ ಇಂಟ್ರೆಸ್ಟ್ ಇಲ್ಲ, ಒಂದ ಬಿಡಬೇಕು, ಒಂದ ಅದಕ್ಕೆ ಇಂಟ್ರೆಸ್ಟ್ ತಂದು ಕೊಡಬೇಕು. ಅಂದ್ರೆ ದೇವರತ್ರಿ ಅದಕ್ಕೆ ಸುಖ ಸಿಗುವಂತೆ ಮಾಡಿದರೆ, ಮನಸ್ಸಿಗೆ ದೇವರಲ್ಲಿ ಸುಖ ಸಿಗುವಂತೆ ಮಾಡಿದರೆ, ಆ ಸುಖ ಸಿಗೋದು ಹೇಗಿರಬೇಕು? ಈಕ್ವಲ್ ಆಗಿರಬಾರದು. ಇಲ್ಲಿ ಸುಖ ಸಿಗುತ್ತೆ ಅಲ್ಲಿ ಸುಖ ಸಿಗುತ್ತೆ, ಎರಡು ನೋಡೋದು ಕಂಪೇರ್ ಮಾಡುತ್ತದು ಮಾಡಿ ಈಕ್ವಲ್ ಆದ್ರೆ ಅಲ್ಲೇ ಹೋಗೋಣ. ಹಾಗೆ ಅಲ್ಲಿಕ್ಕಿಂತ ಹೆಚ್ಚು ಸುಖ ಸಿಗಬೇಕು, ಸಿಗೋದು ಕನ್ಫರ್ಮ್ ಆಗ್ಬೇಕು. ಕನ್ಫರ್ಮ್ ಆಗಿಬಿಟ್ರೆ ಇನ್ನು ಅಪ್ಪನಾಣೆ ಟಿವಿ ಅಲ್ಲ ಏನಿದ್ರು ಕೂಡ ಅಲ್ಲಿ ಹೋಗಲ್ಲ, ಇಲ್ಲೇ ಕೂತಿರುತ್ತೆ. ಇದಯ್ಯ ಮನಸ್ಸನ್ನು ನಿಗ್ರಹ ಮಾಡುವಂತ ರೀತಿ. ಹಾಗಾದರೆ ಏನು ಮಾಡಬೇಕು? ಇವಾಗ ಏನು ಬಂತು, ಮನಸ್ಸನ್ನು ದೇವರಲ್ಲಿಡಬೇಕಾದ್ರೆ ಮನಸ್ಸಿಗೆ ದೇವರಲ್ಲಿದ್ದಾಗ ಸುಖ ಸಿಗಬೇಕು. ಎಷ್ಟು ಸುಖ ಸಿಗಬೇಕು? ಸಂಸಾರದಲ್ಲಿ ಏನೇನು ಟಾಪ್ ಮೋಸ್ಟ್ ಸುಖ ಸಿಗ್ತಾ ಇದೆ ಅದಕ್ಕಿಂತ ಹೆಚ್ಚು ಸುಖ ದೇವರ ಹತ್ರ ಬಂದಾಗ ಸಿಗಬೇಕು. ಇಫ್ ದಟ್ ಈಸ್ ಸೋ ಇರ್ತೇನೆ, ಇಲ್ಲದಿದ್ರೆ ಇಲ್ಲ ಅಂಬತ್ತೆ ಮನಸ್ಸು. ಅವಾಗ ಹೇಳಿದ್ರು ಸಿಗುತ್ತೋ ಇಲ್ಲೋ ಡೌಟ್ ಬಂದ್ರೆ ಬ್ಯಾಂಕ್ ಇದೆ, ಡಿಪಾಸಿಟ್ ಮಾಡಬೇಕು ಅಂತ ಹೇಳಿದ್ರು, ಡೌಟ್ ಇದೆ ಬೇಡ ಅಂತ ಸುಮ್ಮನೆ ಇದ್ವು. ಪಕ್ಕದವ್ರು ಹೇಳಿದ್ರು ನಾವು ಮಾಡಿದ್ವು. ಹೌದಾ, ನೀವು ಮಾಡಿದ್ರಾ, ನಿಮ್ ದುಡ್ಡಿದ್ಯಾ? ಅಯ್ಯೋ ನಿಮ್ಗೆ ಗೊತ್ತಿಲ್ಲೇನ್ರಿ, ಅದು ಕ್ವಾಸಿ ಬ್ಯಾಂಕು, ಗೌರ್ಮೆಂಟ್ ಅರ್ಧ ಇವ್ರ ಅರ್ಧ ಹಾಕಿ ಮಾಡಿಟ್ಟದು. ಹಿಂದೆ ಇತ್ತು ಕ್ವಾಸಿ ಬ್ಯಾಂಕ್, ಈಗ ಇವಾಗೆಲ್ಲ ನ್ಯಾಷನಲೈಸ್ ಆಗಿಬಿಟ್ಟಿದೆ. ಈ ಕ್ವಾಸಿ ಬ್ಯಾಂಕ್ ಅದು ಅದಕ್ಕೆ ಗಟ್ಟಿ ಅಂತೆ, ನಾನು ಹಾಕಿದ್ದೇನೆ ಇವತ್ತೇ ಇಂಟ್ರೆಸ್ಟ್ ತಂದೆ ಅಂತೇಳಿ ಅದು ರಿಸಿಪ್ಟ್ ನೋಡಿಸಿಕೊಳ್ಳೆ ಕನ್ಫರ್ಮೇಶನ್ ಬಂತು, ನಾನು ಹಾಕ್ತೇನೆ. ಹಾಗೆ ನಮ್ ದೇವರಲ್ಲಿ ಮನಸ್ಸಿಟ್ರೆ ಸುಖ ಸಿಗುತ್ತೆ. ಎಷ್ಟು ಸುಖ? ಸಂಸಾರದಲ್ಲಿ ಸಿಗುವಷ್ಟು ಸುಖ ಏನಿದೆ ಅದಕ್ಕೆ ಅಪ್ಪನಷ್ಟು ಸುಖ ಸಿಗುತ್ತೆ ಅಂತ ಸುಖ ಪಟ್ಟವರು, ಎಕ್ಸ್ಪೀರಿಯನ್ಸ್ ಇದ್ದವರೊಂದು ಮಾತು ಹೇಳಿದ್ರೆ ನಾವು ಅಲ್ಲಿಗೆ ಹೋಗ್ತೇವೆ. ಆ ಎಕ್ಸ್ಪೀರಿಯನ್ಸ್ ಇದ್ದವರೇ ವಿಷ್ಣು ತೀರ್ಥರು, ಜ್ಞಾನಿಗಳು ಎಲ್ಲ ಹೇಳ್ತಾರೆ. ನೋಡಯ್ಯ ನಾವು ಎಕ್ಸ್ಪೀರಿಯನ್ಸ್ ನಮಗೆ ಬಂದಿದೆ, ಕನ್ಫರ್ಮೇಶನ್ ಬಂದಿದೆ, ನಿನ್ನ ಮೋಸ ಮಾಡುವ ಅವಶ್ಯಕತೆ ನಮಗಿಲ್ಲ. ಒಂದು ಸಲ ದೇವರ ಹತ್ರ ಹಾಗೇ ಇಟ್ಟು ನೋಡು. ಇಟ್ಟು ನೋಡಬೇಕಾದ ರೀತಿ ಗೊತ್ತಿಲ್ಲ, ಇಟ್ಟು ನೋಡಬೇಕಾದ ರೀತಿ ಗೊತ್ತಿಲ್ಲ. ನಾವು ಹೇಳಿದ ರೀತಿಯಲ್ಲಿ ಮನಸ್ಸನ್ನ ದೇವರಲ್ಲಿ ಇಟ್ಟು ನೋಡು, ಸುಖ ಬಾರದಿದ್ರೆ ಕೇಳು. ಅವಾಗ ಈ ಮನಸ್ಸಿಗೆ ಈ ಸಂಸಾರದಲ್ಲಿ ಸುಖ ಎಲ್ಲೆಲ್ಲಿ ಸಿಗ್ತಾ ಇದೆ ಗೊತ್ತು, ಟಾಪ್ಮೋಸ್ಟ್ ಸುಖ ಎಲ್ಲಿ ಸಿಗುತ್ತೆ ಅದನ್ನ ಜಾಲಾಡಿಸಿದ್ರು ಅವರು. ಜ್ಞಾನಿಗಳು ಅಂದ್ರೆ ಎಲ್ಲ ಅದರಲ್ಲಿ ಏಕಮಾರ್ದೋತು ಕೂಡ ಅಂತ ಫ್ರಾಂಕ್, ಇದ್ದದ್ದಿದ್ದ ಹಂಗೆ ಒಪ್ಪಿಕೊಂಡು ಇದ್ದದ್ದು ನೋಡಿ ಹೇಳಿಬಿಡ್ತಾರೆ. ಈ ಜೀವನದಲ್ಲಿ ಬ್ರಹ್ಮಚಾರಿ ಗೃಹಸ್ಥ ಈ ಇಬ್ಬರನ್ನು ತಗೊಂಡ್ರು, ತಗೊಂಡ ಮೇಲೆ ಇಬ್ಬರಿಗೆ ಆಯಾ ಧರ್ಮಗಳಲ್ಲಿ ಮಾಡುವಾಗ ಮನೆಯಲ್ಲಿ ಗೃಹ ಮೇಧಿ ಸುಖಂ ಅಂತ ಹೇಳ್ತಾರೆ. ಅದೆಂಥದ್ದು, ಅದು ಎಷ್ಟು ಬರುತ್ತೆ, ಅದಕ್ಕೆ ಆದಿ ಯಾವುದು, ಟಾಪ್ಮೋಸ್ಟ್ ಪಿಚ್ ಯಾವುದು ಅಂದ್ರೆ ಪ್ರಹ್ಲಾದರಾಜ ಹೇಳ್ತಾರೆ, ಎನ್ ಮೈಥುನಾದಿ ಸುಖ ಗೃಹ ಮೇಧಿ ಸುಖಂ ಹೇತುಚ್ಛಂ ಅಂತ ಹೇಳ್ತಾರೆ. ಇನ್ನ ದಾಸರಾಜರು ಹೇಳ್ತಾರೆ, ಆಹಾರ ನಿದ್ರಾ ಮೈಥುನಗಳಿಗೆ ಒಳಗಾಗಿಹುದು ಜಗತ್ರಯವು, ಮೂರಕ್ಕೂ ಕ್ಲೋಸ್ ಅಲ್ಲಿಗೆ ಆಗ್ಬಿಟ್ಟಿದೆ. ಅಂದ್ರೆ ಜೀವನಿಗೆ ಸುಖ ಟಾಪ್ಮೋಸ್ಟ್ ಪಿಚ್ ಸಿಗೋದು ಅಲ್ಲೇ, ಇನ್ನು ಅಷ್ಟಕ್ಕಂದ್ರೆ ಸಿಗಲ್ಲ. ಅದು ಕೂಡ ಎಷ್ಟು ಸಿಗುತ್ತೆ ಎಲ್ಲ ಕಡೆ, ಚೂರು 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 ಸಿಗ್ತಾ ಇದೆ. ಇನ್ನು ಬೇರೆ ಸಿಗಲ್ಲ, ಅದಕ್ಕೆ ಊಟಕ್ಕೆ ಹಾಕ್ತಾ ಇಲ್ಲ, ಮೂರು ದಿವಸ ಆಯ್ತು. ಆಗಾಗ ಬರ್ತಾರೆ ಒಂಚೂರು ಪಾನಕ, ಒಂದು ಎರಡು ಸ್ಪೂನಷ್ಟು ಒಂದು ಕಾಲೋಟ ಕೊಟ್ಟು ಹೋಗ್ತಾರೆ. ಅದು ಬಿಡಬೇಕಾ ಸುಮ್ಮನೆ ಕೊಡಬೇಕಾ? ಇದ್ದದ್ದಿದ್ರೆ ಸಾಕು ಅಂತ ಆ ಕಾಲು ಲೋಟ ಪಾನಕ ಕುಡಿದಿರ್ತಿರಲ್ಲ, ಅದೇ ತರ ಜೀವನಿಗೆ ಈ ಒಂದು ಬದುಕಿನಲ್ಲಿ ಕಾಲು ಕಾಲು ಲೋಟ ಪಾನಕ ಸಿಕ್ಕಂತೆ ಅಲ್ಲಲ್ಲಿ ಅಲ್ಲಲ್ಲಿ ಸುಖ ಸಿಗ್ತಾ ಇದೆ, ಇನ್ನು ಬೇರೆ ಸಿಗ್ತಾ ಇಲ್ಲ. ಅದರಿಂದ ಅಡ್ಜಸ್ಟ್ ಆಗಿದ್ದಾನೆ ಜೀವ ಮನಸ್ಸು. ಒಮ್ಮೆ ಅದಕ್ಕೆ ಒಳ್ಳೆ ಹೋಳಿಗೆ ಪಾಯಸ ಊಟ ಸಿಕ್ಕರೆ ಮತ್ತ ಈ ಪಾನಕ ಕುಡಿದಿರುತ್ತಾ, ಸತ್ರು ಬೇಡ ಈ ಊಟಕ್ಕೆ ಹೋಗ್ತೇನೆ ಅಂತ ಹೇಳುತ್ತೆ. ಹಾಗೆ ಈ ಮನಸ್ಸಿಗೆ ದೇವರತ್ರ ಹೋಳಿಗೆ ಪಾಯಸದ ಊಟದಷ್ಟು ಸುಖ ಸಿಕ್ಬಿಟ್ರೆ ಈ ಜುಜುಬಿ ಪಾನಕದ ಹತ್ರ ಬರುವುದೇ ಇಲ್ಲ. ಹಾಗೆ ಮಾಡಬೇಕು, ಈ ಮನಸ್ಸಿಗೆ ಆ ಪರಿಚಯ ಮಾಡಿಕೊಡಬೇಕು, ಅದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಮತ್ತು ಪ್ರಶ್ನೆ ಬಂತು, ನಿದ್ದೆ ಬರ್ತಾ ಇದೆಯಾ? ಯಾಕಂದ್ರೆ ಡ್ರೈ ಸಬ್ಜೆಕ್ಟ್ ಡ್ರೈ ಗುಲಾಬ್ ಜಾಮ್ ತರ ಪಾಕ ಇರಲ್ಲ, ಆದರೆ ಒಳಕ್ ಹೋಯ್ತಾ ಒಳ್ಳೆ ಟೇಸ್ಟ್ ಇದೆ ಅಲ್ವಾ? ಹಾಗೆ ಇದು ನಿತ್ಯ ಬರ್ನಿಂಗ್ ಪ್ರಾಬ್ಲಮ್ ನಮ್ದು. ಇದು ಪ್ರಾಬ್ಲಮ್ ಸಾಲ್ವ್ ಆಯ್ತಾ
ನಾವು ಸಾಧನೆಯಲ್ಲಿ ಫಾಸ್ಟ್ ಆಗಿ ಹೋಗ್ಬೋದು. ಇದನ್ನೇ ನಾವು ಹಿಡಿಸ್ಕೊಂಬಲ್ಲ. ಮೇನ್ ಪ್ರಾಬ್ಲಮ್ ಪಕ್ಕಕ್ಕಿಟ್ಬಿಟ್ಟು ಏನೋ ಎಲ್ಲ ತಂಬಿ ತೊಳೆದು ಅತ್ತೊಳೆದು ಇತ್ತೊಳೆದು ಇದೇ ಸಾಧನೆ ಅಂದ್ಕೊಂಡ್ಬಿಟ್ಟು ಅದರಲ್ಲೇ ಹೋಗ್ತೀವಿ, ಮೈ ತುಂಬಾ ವೇಷ ಹಾಕೊಂಡು ಎಲ್ಲ ಹಾಕೊಂಡು ಹೌದಲ್ವ. ದೊಂಬರಾಟ ಯಾಕೆ? ಒಳಗೆ ಸರಿಯಾಗಿ ನೋಡಿ ಹೊಡಿಬೇಕನ್ನ ಅಂತಾರೆ. ಹಾಗಾದ್ರೆ ಈ ಮನಸ್ಸು ಇವಾಗ ಏನಾಗಬೇಕು? ಮನಸ್ಸು ದೇವರ ಕಡೆ ಬರಬೇಕಾದರೆ ಮನಸ್ಸಿಗೆ ದೇವರಲ್ಲಿ ಸುಖ ಸಿಗಬೇಕು. ಅದನ್ನ ಹೇಳ್ತಾ ಇದ್ದ ಹೇ ಸ್ವಾಮಿ, ಪದಾರ್ಥ ಇದೆ, ಈಗ ನನ್ನ ಮನಸ್ಸು, ನಿನ್ನ ಕಂಪ್ಲೇಂಟ್ ಏನು? ನನ್ನ ಮನಸ್ಸು ಪದಾರ್ಥಗಳ ಕಡೆಗೆ ಹೋಗ್ತಾ ಇದೆ, ವ್ಯಕ್ತಿಗಳ ಕಡೆಗೆ ಹೋಗ್ತಾ ಇದೆ, ಅಲ್ಲಿರುವ ನಿನ್ನ ನೋಡತಾ ಇಲ್ಲ. ಯಾಕೆ ಈ ಮನಸ್ಸು ಪದಾರ್ಥದ ಕಡೆಗೆ ಹೋಗಿ ಅಲ್ಲಿರುವ ನಿನ್ನನ್ನು ನೋಡತಾ ಇಲ್ಲ, ಪದಾರ್ಥವನ್ನೇ ನೋಡತಾ ಇದೆ? ಅಂದ್ರೆ ಈ ಮನಸ್ಸಿಗೆ ಚೆನ್ನಾಗಿ ಕೂತಿದೆ. ಏನಂತ? ಪದಾರ್ಥವೇ ಸುಖ ಕೊಡುತ್ತೆ ಎಂಬುದು ತಲೆಯಲ್ಲಿ ಕೂತಿದೆ. ಒಂದು ವೇಳೆ ಪದಾರ್ಥ ಸುಖ ಕೊಡಲ್ಲ, ಅದರೊಳಗಿರುವ ನೀನೇ ಸುಖ ಕೊಡ್ತೀಯಾ ಅಂತ ಗೊತ್ತಿದ್ದಿದ್ರೆ ನನ್ನ ಮನಸ್ಸಿಗೆ ಅದು ನಿನ್ನತ್ರೇ ಬರ್ತಿತ್ತು, ನಿನ್ನತ್ರೇ ಬರ್ತಿತ್ತು. ಆದರೆ ಅದಕ್ಕೆ ಪದಾರ್ಥವೇ ಸುಖ ಕೊಡುತ್ತೆ ಅಂತ ಗೊತ್ತಿದ್ದರಿಂದ ನಿನ್ನ ಕಡೆ ಬರ್ತಾ ಇಲ್ಲ. ಅದಕ್ಕೆ ದೇವರೊಂದ ನಾನೇನ್ ಮಾಡ್ಲಿ? ನಿನ್ನ ಮನಸ್ಸು ಪದಾರ್ಥವೇ ಸುಖ ಕೊಡುತ್ತೆ ಅಂತ ಪದಾರ್ಥದ ಕಡೆಗೆ ಹೋದರೆ ನನ್ನ ಕಡೆಗೆ ಬರಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಆವಾಗ ಹೇಳ್ತಾರೆ, ಹೇ ಸ್ವಾಮಿ, ಈ ಜಡವಾದ ವಸ್ತು ಏನಿದೆಯಲ್ಲ ಅದು ಸುಖ ಕೊಡುತ್ತಾ ಜೀವನಿಗೆ? ಕೊಡಲ್ಲ. ನೀನೇ ಸೌಖ್ಯದ, ಅಲ್ಲಿ ಸೌಖ್ಯವನ್ನು ಕೊಡುವನು ನೀನೇ. ಅವಾಗ ಕೇಳ್ತಾರೆ, ನನ್ನ ಮನಸ್ಸು ಚೇತನವೋ ಜಡವೋ, ಈ ಹೊರಗಿರುವ ಮನಸ್ಸು ಏನಿದೆಲ್ಲ ಎಲ್ಲ ಸುಖ ಪಡ್ತಾ ಇದೆಯಲ್ಲ, ಈ ಸುಖ ಪಡುವಂತಹ ಮನಸ್ಸು ಜಡವೋ ಚೇತನವೋ? ಜಡವಯ್ಯ. ಹೌದಾ? ಹಾಗಾದರೆ ಈ ಮನಸ್ಸು ತಾನಾಗಿ ವಸ್ತುಗಳ ಕಡೆಗಾದರೂ ನಿನ್ನ ಕಡೆಗಾದರೂ ಬರ್ಲಿಕ್ಕಾಗುತ್ತಾ? ತಾನಾಗಿ ಇಲ್ಲ ಅಂದ. ಮತ್ತಾರು ಕರ್ಕೊಂಡು ಹೋಗ್ತಾ ಇರೋದು ಈ ಮನಸ್ಸನ್ನ? ನೀನೆ. ಇವಾಗ ಏನಾಗಿದೆ ಪ್ರಾಬ್ಲಮ್? ಏನಾಗಿದೆ? ನೀನ್ ಹೇಳಿದ್ದು ನನ್ನ ಮನಸ್ಸು ಪದಾರ್ಥದ ಕಡೆಗೆ ಹೋಗ್ತಾ ಇದೆ, ನಿನ್ನ ಕಡೆಗೆ ಹೋಗ್ತಾ ಇಲ್ಲ ಎಂಬುದು ನಿನ್ನ ಕಂಪ್ಲೇಂಟ್. ನಾನ್ ಹೇಳ್ತಾ ಇರೋದೇನು, ನನ್ನ ಮನಸ್ಸನ್ನ ಪದಾರ್ಥದ ಕಡೆಗೆ ಕರ್ಕೊಂಡು ಹೋಗಿ ಪದಾರ್ಥವನ್ನೇ ನೋಡುವಂತೆ ಮಾಡಿದ್ಯಾರು? ನೀನೋ ನಾನೋ? ನೀನೇ ತಾನೇ. ಒಂದು ವೇಳೆ ನೀನು ನನ್ನ ಮನಸ್ಸನ್ನ ಪದಾರ್ಥದೊಳಗಿರುವ ನಿನ್ನ ಕಡೆ ಕರ್ಕೊಂಡು ಹೋಗಿದ್ದಿದ್ರೆ ನಿನ್ನನ್ನೇ ನೋಡ್ತಾ ಇತ್ತು ನನ್ನ ಮನಸ್ಸು. ನೀನು ಕರ್ಕೊಂಡು ಹೋಗ್ತಾ ಇಲ್ಲ, ಬರೇ ಪದಾರ್ಥದತ್ತೆ ನಿಲ್ಲಿಸಿ ಏನ್ ಮಾಡ್ತಾ ಇದೀಯ? ನೀನೇ ಸುಖ ಕೊಡ್ತಾ ಇದ್ರು ನನ್ನ ಮೋಸ ಮಾಡ್ತಾ ಇದೀಯ. ಏನಂತ? ಸುಖ ಕೊಡೋ ನೀನೇ. ನನ್ನ ತಲೆಗೆ ನೋಡು, ಈ ಪದಾರ್ಥ ಸುಖ ಕೊಡ್ತಾ ಇದೆ, ಸುಖ ಕೊಡ್ತಾ ಇದೆ ಅಂತ ಹೇಳಿದ್ದಕ್ಕೆ ನನ್ನ ಮನಸ್ಸು ಅಲ್ಲೇ ಕೂತಿದೆ. ಒಂದು ವೇಳೆ ನೀನು ನನ್ನ ಮನಸ್ಸಿಗೆ ನೋಡು, ಇದೆಲ್ಲ ಸುಖ ಕೊಡೋದು, ನಾ ಕೊಡೋದು ಅಂತ ಚೆನ್ನಾಗಿ ನನ್ನ ಮನಸ್ಸಿಗೆ ತಿಳಿಸಿಕೊಟ್ಟು ಅದನ್ನು ಕರ್ಕೊಂಡು ಹೋದ್ರೆ ನಿನ್ನ ಹತ್ರ ಬರುತ್ತಲ್ಲಯ್ಯ ಅಂದ. ನಂದಲ್ಲ ತಪ್ಪು, ನಿಂದೆ. ಏನಾಯ್ತು? ನೀನೇ ನನ್ನ ಮನಸ್ಸನ್ನ ಪದಾರ್ಥದ ಕಡೆ ಕರ್ಕೊಂಡು ಹೋಗಿ ಇದೇ ಸುಖ ಕೊಡುತ್ತೆ ಅಂತ ಹೇಳ್ತಾ ಇದೀಯ. ಅದಕ್ಕೆ ಅಲ್ಲಿ ಕೂತಿದೆ. ನನ್ನ ಪ್ರಾಬ್ಲಮ್ ಇಲ್ಲ, ನಿಂದೆ. ಅವಾಗ ಹೇಳ್ತಾರೆ, ಸೌಖ್ಯದಸ್ತ್ವಂ ಅಥ ಆಭಿಮುಖ್ಯಕರ ತ್ವಮೇವ ನ ಚೇದ್ಭವಿ. ಇಲ್ಲಿ ಹೇಳ್ತಾರೆ, ನೀವು ಆಚೆ ತಿರುಗಿದ್ದೀರಾ, ಆಚೆ ತಿರುಗಿದ್ದೀರಾ. ನಾನು ಕೇಳಿದೆ, ನನ್ನ ಕಡೆ ತಿರುಗಿರಿ ಎಂದೆ. ನನ್ನ ಕಡೆ ತಿರುಗಿದ್ದೀರಾ, ಅದನ್ನೇನಂತಾರೆ ಸಂಸ್ಕೃತದಲ್ಲಿ? ನನಗೆ ಅಭಿಮುಖ ಆಗರಿ ಅಂತ. ಅಭಿಮುಖ ಆಗಬೇಕು. ಇವಾಗ ನನ್ನ ಮನಸ್ಸು ನಿನಗೆ ಬೆನ್ನು ಮಾಡಿದೆ, ಪದಾರ್ಥಕ್ಕೆ ಮುಖ ಮಾಡಿದೆ. ಈಗ ನನ್ನ ಮನಸ್ಸೇನು ಮಾಡಬೇಕು? ನಿನಗೆ ಅಭಿಮುಖ ಆಗಬೇಕು, ಪದಾರ್ಥಕ್ಕೆ ಬೆನ್ನು ತೋರಬೇಕು. ಹಾಗಾದರೆ ಇವಾಗ ಮನುಷ್ಯರಿದ್ದಾರೆ, ಮನುಷ್ಯರಲ್ಲಿರುವ ಧರ್ಮ ಮನುಷ್ಯತ್ವ, ಹೌದಾನೆ? ಕುದುರೆ ಇದೆ, ಅದನ್ನೇನಂತಾರೆ? ಅಶ್ವ ಅಂತ ಕರೀತಾರೆ. ಅದರಲ್ಲಿರುವ ಧರ್ಮ ಅಶ್ವತ್ವ, ಅತ್ವ ಧರ್ಮ, ಧರ್ಮವನ್ನು ಅತ್ವ ಅಂತ ಹೇಳ್ತಾರೆ. ಹಾಗೆ ಅಭಿಮುಖನಾದವನ ಧರ್ಮ ಏನು? ಅಭಿಮುಖತ್ವ. ಅಭಿಮುಖ ಅಥವಾ ಅಭಿಮುಖತ್ವ ಶಬ್ದಗಳು, ಅದರ ಅರ್ಥ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅಂದರೆ ನಾನು ನಿನಗೆ ಅಭಿಮುಖನಾಗಬೇಕಾದರೆ, ನನ್ನ ಮನಸ್ಸು ನಿನಗೆ ಅಭಿಮುಖ ಆಗಬೇಕಾದರೆ, ಅಥವಾ ನನ್ನ ಮನಸ್ಸಿನಲ್ಲಿ ನಿನಗೆ ಅಭಿಮುಖ ಆಗುವ ಧರ್ಮ ಬರಬೇಕಾದರೆ, ಅಭಿಮುಖ ಅದು ಬರಬೇಕಾದರೆ, ಅಭಿಮುಖ್ಯ ಕರಹ ಅಂದರೆ ನನ್ನ ಮನಸ್ಸನ್ನ ನಿನ್ನ ಕಡೆ ತಿರುಗಿಸಿಕೊಳ್ಳುವವ ನೀನೇ, ನಾನಲ್ಲ. ಯಾಕೆ? ನನ್ನ ಮನಸ್ಸು ಜಡ. ಒಂದು ವೇಳೆ ನೀನೇ ನನ್ನ ಮನಸ್ಸನ್ನ ನಿನ್ನ ಕಡೆಗೆ ತಿರುಗಿಸಿಕೊಳ್ಳದಂಗಿದ್ರೆ ನನ್ನ ಮನಸ್ಸು ಎಂದೂ ಕೂಡ ನಿನ್ನ ಕಡೆಗೆ ಬರೋದಿಲ್ಲ ಹರಿಯೇ. ಆದ್ದರಿಂದ ನಿನ್ನ ಕೈಯಲ್ಲೇ ಎಲ್ಲ ಇದೆ ಎಂಬುದನ್ನ ಅಲ್ಲಿ ಉತ್ತರ ಕೊಡ್ತಾ ಇದ್ದ. ಅವಾಗ ಹೇಳ್ತಾರೆ, ತುಂಬಾ ಸುಂದರವಾಗಿ ಹೇಳ್ತಾರೆ, ಅಲ್ಲಯ್ಯ ನಾನು ನಿನ್ನ ಮನಸ್ಸು ಕರ್ಕೊಂಡು ಹೋಗ್ತಾ ಇದ್ದೀನ, ನಿನ್ನ ಮನಸ್ಸು ನಾ ಕರ್ಕೊಂಡು ಹೋಗ್ತಾ ಇದ್ದೀನ. ಎಲ್ಲಿ ಹೇಳಿದ್ರು? ಚಿತ್ತನಾಮಕ ಯತ್ರ ಯಾಸ್ಯಸಿ ತತ್ರ ಗಚ್ಚತಿ ಮೇ ಮನಃ, ದುಷ್ಟತಾನನು ಕಂಚಕಸ್ಯ ನ ಶೋಭತೆ ವಸುಧಾತಲೆ. ಹೇಳ್ತಾರೆ, ಮೈ ಮೇಲೆ ಶಾಲ ಹಾಕೊಂಡಿದ್ದೀರಾ, ಒಂದು ಕಡೆ ಇಟ್ಟಿದ್ದೀರಾ, ಆ ಶಾಲಿಗೆ ಹೇಳಿದ್ದೀರಾ ಇಲ್ಲೇ ಇರು ಕದಲ್ಬೇಡ. ಯಾವುದಕ್ಕೆ? ಶಾಲಿಗೆ. ಯಾರೋ ಬಂದ್ರು ಮನೆಯಲ್ಲಿ ನೋಡ್ತಾ ಇರ್ತೀವಲ್ಲ, ಶಾಲು ಇಟ್ಟಿರ್ತೀವಿ, ಎರಡು ನಿಮಿಷ ಕಾಣಿಸಲ್ಲ. ಯಾಕೆ? ನಾವು ಇಟ್ಟ ಕಡೆ ಇನ್ನೊಬ್ರು ಕೂಡ್ಲಿಕ್ಕೆ ನೋಡ್ತಾರೆ, ಅವ್ರು ತೆಗೆದು ಅಲ್ಲಿ ಹಾಕ್ತಾರೆ ಇನ್ನೊಂದು ಕಡೆ, ಅಲ್ಲಿ ಇನ್ನೊಬ್ರು ಕೂಡ್ಲಿಕ್ಕೆ ಬಂದು ಅದನ್ನು ಇನ್ನೊಂದು ಕಡೆ ಹಾಕ್ತಾರೆ. ಒಟ್ಟಾರೆ ನಾವಿಟ್ಟ ಕಡೆ ಇರಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ, ಇನ್ನೊಬ್ರು ಬಂದು ಅದರ ಮೇಲೆ ಬಕೆಟು ಇಟ್ಬಿಟ್ಟಿರ್ತಾರೆ. ಕೊನೆಗೆ ಎಲ್ಲಿದೆ ಹುಡುಕ್ಲಿಕ್ಕೆ ಎರಡಿಸಬೇಕಾಗ, ಒಂದು ನಿಮಿಷದಲ್ಲಿ ನಮ್ಮ ಪದಾರ್ಥ ಹೋಯಿತು. ಹಾಗಾದರೆ ನಾವು ಶಾಲಲ್ಲಿ ಇಟ್ಟಿದ್ವು, ಯಾರೋ ತಗೊಂಡು ಹೋದ್ರು, ಆಚೆ ಹಾಕಿದ್ರು, ಮತ್ತ ಆ ಶಾಲನ್ನ ಕೇಳಿದ್ವು, ನಾನು ಇಲ್ಲೇ ಇರು ಅಂತ ಹೇಳಿದ್ನಲ್ಲ ಅಲ್ಲಿ ಯಾಕೆ ಹೋದಿ? ಅದು ಹೇಳಿತು, ನಂದೇನದಯ್ಯ ನನ್ನನ್ನು ಯಾರು ಹಾಕೊಂಡು ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗ್ತೇನೆ ಅಷ್ಟೇ, ನನ್ನ ತಪ್ಪಿಲ್ಲ. ಕೇಳ್ತಾರೆ, ದುಷ್ಟತಾನನು ಕಂಚಕಸ್ಯನ ಶೋಭತೆ ವಸುಧಾತರೆ. ಯಾರಾದರೆ ಈ ಪದಾರ್ಥಗಳಿಗೆ ದುಷ್ಟತ ಹೇಳ್ತಾರ? ಯಾವುದು ಅಂದ್ರೆ ಈ ಮನಸ್ಸು ಜಡ, ಚಿತ್ತ ಜಡ, ಅದರೊಳಗೆ ಚಿತ್ತನಾಮಕ, ಚಿತ್ತದೊಳಗೆ ಚಿತ್ತನಾಮಕನಾಗಿ ನೀನಿದ್ದು ಯತ್ರ ಯಾಸ್ಸಸಿ, ಅದನ್ನು ಹೊದ್ಕೊಂಡು ನೀನು ಎಲ್ಲಿ ಕರ್ಕೊಂಡು ಹೋದ್ರೆ ತತ್ರ ಗಚ್ಚತಿ ನೇ ಮನಃ, ನನ್ನ ಮನಸ್ಸಲ್ಲಿ ಬರುತ್ತಯ್ಯ, ನನ್ನ ಮನಸ್ಸಿನ ತಪ್ಪ, ನೀನೇ ಅಲ್ಲ ಕರ್ಕೊಂಡು ಹೋಗೋದು. ಅದರಿಂದ ನೀನು ನನ್ನ ಮನಸ್ಸನ್ನ ಪದಾರ್ಥಗಳ ಕಡೆಗೆ ಕರ್ಕೊಂಡು ಹೋಗಿ ಪದಾರ್ಥವೇ ಸುಖ ಕೊಡ್ತಾ ಇದೆ ಅಂತ ತಿಳಿಸಿ ಒಡಗಿರುವ ನಿನ್ನ ಕಡೆ ಮುಖ ಮಾಡದೆ ಮಾಡಿದಾಗ ನನ್ನ ಮನಸ್ಸು ತಾನಾಗಿ ನಿನ್ನ ನೋಡ್ಲಿಕ್ಕಾಗುತ್ತಾ ಹೇಳಯ್ಯ? ಗಡುಪಿಸಿ ಕೇಳ್ತಾ ಬರ್ತಾರೆ. ಅವಾಗಂದ್ರು, ಮನಸ್ಸು ಮಾತ್ರ ಅಲ್ಲ, ಎಲ್ಲ ಹಾಗಾಗಿದೆ ಹರಿಯೇ, ಎಲ್ಲವೂ ಅಷ್ಟೇ. ಕೇವಮೇವ ಹಿ ಚಕ್ಷುರಾಜ್ಯ ಕೀಳೇಂದ್ರಿಯಸ್ಯ ಗತಿರ್ ಭವೇತ್, ಕಾಯವೃತ್ತಿರ ಪೀಠಮೇವ ವಿನಿಶ್ಚಿತ ಬುಧ ಸಂಸದಿ. ಅಯ್ಯ, ಬರೇ ಮನಸ್ಸು ಮಾತ್ರ ಅಲ್ಲ, ನನ್ನ ಈ ವಿಶೇಷವಾಗಿರತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳೇನಿವೆ, ಐದು ಜ್ಞಾನೇಂದ್ರಿಯಗಳು, ನನ್ನ ಶರೀರ, ಎಲ್ಲವೂ ಅಷ್ಟೇ. ನೀನೆಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಹೋಗುತ್ತವೆ, ನೀನು ಕರ್ಕೊಂಡು ಹೋಗಿಲ್ಲ ಬಿದ್ದಿರುತ್ತೆ. ಇದು ನನ್ನ ಇಂದ್ರಿಯಗಳ ಶರೀರದ ಧರ್ಮ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಅವರು ದೇವರು ಸರಿ ಮಾತಾಡಿದ್ದಲ್ಲ, ನಮ್ಮ ತಲೆಯಲ್ಲಿ ಭೂತ ಕೂತಿದೆ. ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮವರಿಗೆ ನಾವು ಹೇಳ್ತಾ ಇರಲ್ಲ, ಹುಡುಗರಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀವಿ, ಏ ನಿನ್ನ ಮನಸ್ಸಿನ ಕಂಟ್ರೋಲ್ ಇಟ್ಕೋಬೇಕಪ್ಪ, ನಂಗೆ ದುಃಖ ಆಗ್ತಾ ಇದೆ, ಸಿಟ್ಟು ಬರ್ತಾ ಇದೆ. ಏ ನಿನ್ನ ಮನಸ್ಸಿನ ಕಂಟ್ರೋಲ್ ಆಗಿ ಇಟ್ಕೋಬೇಕು. ನಮ್ಮ ಮನಸ್ಸೇ ನಮ್ಗೆ ಕಂಟ್ರೋಲ್ ಆಗಿದ್ರೆ ನಾವು ಹೀಗಿರ್ತಾ ಇದ್ವ. ಇದೆಲ್ಲ ನೋಡಿ, ಎಲ್ಲ ನೋಡಿ, ಈ ಎರಡು ಏನು ಗೊತ್ತಿಲ್ಲದವರು ಆ ಮಾತು ಹೇಳ್ತಾರೆ, ಪ್ರವಚನದಲ್ಲಿ ತಿಳ್ಕೊಂಡವರು ಅದೇ ಮಾತು ಹೇಳ್ತಾರೆ. ಯಾಕೆ? ಅಪ್ಲಿಕೇಶನ್ ಪಾರ್ಟಲ್ಲಿ ಫೇಲ್ಡ್, ಪ್ರವಚನದಲ್ಲಿ ಪಾಸ್, ಬಾಯ್ಪಾಠ ಹೋಗೋದೇ ಇಲ್ಲ, ಅಪ್ಲಿಕೇಶನ್ ಪಾರ್ಟ್ಗೆ ಕೃಷ್ಣಾರ್ಪಣ. ಅದಕ್ಕೆ ಉಪದೇಶ ಕಾಲೇ ವ್ಯಾಸಪರಾಶರಾಹ, ಅನುಷ್ಠಾನ ಕಾಲೇ ಪಂಡಿತೋಪಿ ಅಪಂಡಿತ. ಯಾಕೆ? ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಪ್ರಾಬ್ಲಮ್ ಬರ್ತಾ ಇದೆ, ಅಪ್ಲೈ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ರುದ್ರದೇವರೇ ಕೇಳಿದ್ರು ಬ್ರಹ್ಮದೇವರನ್ನ, ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ, ನಮ್ಮ ಮನಸ್ಸು ಯಾರ ಹತೋಟಿಯಲ್ಲಿದೆಯೋ. ಆ ರುದ್ರದೇವರು ಕೇಳಿದ್ರು ಏನಂತ, ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ, ಎಲ್ಲಿ ಯಾರ ಹತೋಟಿ, ನಿಮ್ಮ ಹತೋಟಿಯಲ್ಲಿದೆಯಾ ಅಂತ ಕೇಳಿದ್ರು. ಏನು ಉತ್ತರ ಕೊಡಬೇಕು? ಬ್ರಹ್ಮದೇವರು ಒಂದೇ ಚೂರು ಮಾತಲ್ಲೇ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ, ಎಕ್ಸ್ಪರ್ಟ್ ಅವರು. ಹೇಳ್ತಾರೆ, ನೋಡಯ್ಯ
ನಿನ್ನ ಮನಸ್ಸು ನನ್ನ ಮನಸ್ಸು ಸೇರಿಕೊಂಡು ಯಾರ ಕೈಯಲ್ಲಿ ಗೊಂಬೆಯಂತೆ ಕುಣಿಯುತ್ತಾ ಇದೆಯೋ ಅವ ದೇವ. ಟೋಟಲಿ ನಮ್ಮ ಮನಸ್ಸು, ಅವಾಗಂದು ಮನಸ್ಸು ಮಾತ್ರಣ, ಎಲ್ಲ ಇಂದ್ರಿಯಗಳು ಅಷ್ಟೇ ಸತತ ಭಗವಂತನ ಅಧೀನ. ಅವನು ಹೇಗೆ ಕುಣಿಸಿದ್ರೆ ಹಾಗೆ ಕುಣಿತಾ ಇರುತ್ತೆ ಈ ಮನಸ್ಸು ಇಂದ್ರಿಯಗಳು. ಅದಕ್ಕೆ ಹೇಳ್ತಾರೆ ಏವಮೇವ ಹಿ ಚಕ್ಷುರಾದಿ ಅಖಿಲೇಂದ್ರಿಯಸ್ಯ ಗತಿರ್ಭವೇತ್. ಈಗ ಹೇಳ್ತಾರೆ ಸಾಧನೆ ಅಂದ್ರೆ ಏನು ಅಂದಾಗ ದೇವರನ್ನೇ ನೆನೆಯೋದು ಸಾಧನ ಅಂದ್ರಲ್ಲ, ದೇವರನ್ನೇ ನೆನೆಯೋದು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಬರೇ ದೇವರು ದೇವರು ಅಂತ ಕೂತಿದ್ರೆ ಸಾಕ ಅಂದ್ರೆ ಇಲ್ಲ, ನನ್ನ ಸಕಲೇಂದ್ರಿಯಗಳು ದೇವರ ಅಧೀನವಾಗಿವೆ, ಅವನೇ ನಡೆಸ್ತಾ ಇದ್ದಾನೆಂಬುದು ಆ ಇಂದ್ರಿಯಗಳ ವ್ಯಾಪಾರ ನಡೆಯುವ ಕಾಲಕ್ಕೆ ಯಾರಿಗೆ ಎಚ್ಚರ ಬರ್ತಾ ಇರುತ್ತೆ ಅದನ್ನ ಉಪಾಸನಾ ಅಂತ ಕರೀತಾರೆ. ಸದಾಕಾಲ ನೀನೇ ಮಾಡಿಸ್ತಾ ಇದೀಯಾ ನೀನೇ ಮಾಡಿಸ್ತಾ ಇದೀಯಾ. ನಾವು ನೋಡ್ತೀವಿ ಬೆಳಿಗ್ಗೆ ನಾಲ್ಕು ಸಲ ನೀನೇ ಮಾಡಿಸ್ತಾ ಇದೀಯಾ ನೀನೇ ಮಾಡಿಸ್ತಾ, ಸಾಕ್ರಿ ಎಷ್ಟು ಸಲ ಹೇಳಬೇಕಿದೆ ಒಣ ಬೇಜಾರು ಬರುತ್ತೆ. ಅದಕ್ಕೆ ಆ ಬೇಸರ ಎಂಬ ದೆವ್ವನೇ ನಮ್ಮನ್ನು ಏನು ಎಲ್ಲ ಸಾಧನೆಯಿಂದ ದೂರ ಮಾಡ್ತಾ ಇದೆ. ಅದು ಬಂದಾಗೆಲ್ಲ ಕೋಲ್ ಹಿಡಿಬೇಕು, ನಾ ಬಂದದ್ದೇ ಈ ಚಿಂತನೆಗೆ ನೀ ಹತ್ರ ಬರಬೇಡ ಅಂತ ಬೇಸರವನ್ನ ಓಡಿಸಬೇಕು ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಚಕ್ಷುರ ಆದಿ ಅಖಿಲೇಂದ್ರಿಯಸ್ಯ ಗತಿರ್ಭವೇ. ಅಲ್ಲಯ್ಯ ನಿನ್ನ ಮನಸ್ಸು ನಿನ್ನ ಇಂದ್ರಿಯಗಳು ನಿನ್ನ ಶರೀರ ನಾನು ಹೇಳಿದಂತೆ ಮಾಡ್ತಾ ಇದೀಯಾ, ಯಾರು ನಿಂಗೆ ಹೇಳಿದ್ದು? ವಿನಿಶ್ಚಿತ ಬುಧ ಸಂಸದಿ, ಜ್ಞಾನಿಗಳ ಸಭೆ. ಯಾರು? ಮಧ್ವರಾಯರೇ ಮೊದಲಾದ ಜ್ಞಾನಿಗಳ ಸಭೆ ನಿಶ್ಚಯ ಮಾಡಿದೆ ಇದು. ದೇವರೇ ನಮ್ಮಲ್ಲಿ ನಿಂತು ಪ್ರತಿಯೊಂದನ್ನ ಮಾಡಿಸೋದು. ಹೌದಾ? ಎಲ್ಲಿ ಹೇಳಿದ್ದಾರೆ ಅವರು? ಗೀತಾಭಾಷ್ಯ ತೆಗೆದು ನೋಡಿ, ಆಚಾರ್ಯ ಹೇಳ್ತಾರೆ ಬಿಂಬಕ್ರಿಯ ಏವ ಕ್ರಿಯಾವ. ಭಗವಂತ ಒಳಗೆ ಬಿಂಬಕ್ರಿಯ ಮಾಡಿಸಿದರೆ ಇವನಿಗೆ ಕ್ರಿಯಾ ಆಗುತ್ತೆ, ಇಲ್ಲದಿದ್ರೆ ಬಿದ್ದಿರ್ತಾನೆ. ಅದಕ್ಕೆ ಹೇಳ್ತಾರೆ ಬಿಂಬ ಗುಣಕ್ರಿಯಾದಿ ಬಿರೇವ ಗುಣಕ್ರಿಯಾದಿ ಮಾನ್ ಭವತಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹೌದಾ? ಹಾಗಾದ್ರೆ ಮನಸ್ಸು ಪಂಚ ಜ್ಞಾನೇಂದ್ರಿಯ ಮಾತ್ರ ನನ್ನ ಅಧೀನವ, ಮಿಕ್ಕದ್ದೆಲ್ಲ ಅಂದ್ರೆ ಕರ್ಮೇಂದ್ರಿಯಗಳು? ಹೇಳ್ತಾರೆ ಕರ್ಮ ಕಾಣ್ಯಪಿ ಹಸ್ತಪಾದ ತದಂಗುಲಿ ಮುಖ ದೇಹ ಜಾನಿ ಅತ್ರ ಸಂತತ ವಾಕ್ ಸಮುದ್ಭವ ವರ್ಣಪೂರ್ವಕ ಶಬ್ದಕಾಹ. ಅಯ್ಯ ನನ್ನ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಏನು ಐದು ಕರ್ಮೇಂದ್ರಿಯಗಳಿವೆ ಅದು ನಿನ್ನಧೀನ. ಉಪಸ್ಥ ಪಾಯು ಒಂದು ಎರಡು ಹೋಗುವಂತ ಇಂದ್ರಿಯಗಳು ಹೋಗುತ್ತಾನೆ ಅದು ದೇವರ ಅಧೀನ. ಅಂದ್ರೆ ದೇವರು ಕೆಲಸ ಮಾಡಿಸ್ತಾ ಇದ್ರೆ ಅಡ್ಡಿ ಇಲ್ಲ, ಡೈಲಿ ಪ್ರಾಬ್ಲಮ್ ಏನಿರಲ್ಲ. ಒಂದು ಸಲ ಬ್ಲಾಕ್ ಆಗೋಬಿಟ್ರೆ ಯೂರಿನ್ ಡಾಕ್ಟರ್ ಬಂದು ಟ್ಯೂಬ್ ಹಾಕ್ತೀವಿ ಬೇಕಾಗುತ್ತೆ. ನೋಡಿ ಆ ಸ್ವಾಮಿ ಮಾಡಿಸ್ತಾ ಇದ್ದಾನೆ ಚೆನ್ನಾಗಿದೆ, ಡೈಲಿ ಡಯಾಲಿಸಿಸ್ ಅವನು ಮಾಡ್ತಾ ಇದ್ದಾನೆ, ಕಿಡ್ನಿ ಒಳಗೆ ನಿಂತು ಕ್ಲೀನಿಂಗ್ ಪ್ರಾಸೆಸ್ ಅವನು ಮಾಡ್ತಾ ಇದ್ದಾನೆ, ಡೈಲಿ 24 hours ಮಾಡ್ತಾ ಇದ್ದಾನೆ. ಅವನೇ ಒಂದ್ ದಿವಸ ಸಾರಿ ನಾನು ಸ್ವಲ್ಪ ರೆಸ್ಟ್ ಹೋಗಬೇಕು ಅಂತ ಸರಿದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಏನು ಚಾರ್ಜ್ ಮಾಡ್ತಾರೆ, ಏನು ಚುಚ್ಚಿರ್ತಾರೆ ಡೈಲಿ ಡಯಾಲಿಸಿಸ್ ಮಾಡೋ ಕಾಲಕ್ಕೆ ತೆಗಿಯಲ್ಲ, 24 hours ತೆಗೆದ್ರೆ ಇವನು ಸತ್ತೋಗ್ತಾನೆ. ಅದಕ್ಕೆ ಆ ಡಯಾಲಿಸಿಸ್ ಪೈಪ್ ಇಡ್ತಾರಲ್ಲ ಆ ಈ ಟ್ಯೂಬ್ ಹಾಗೇ ಇರುತ್ತೆ, ಮಲಕೊಂಡ್ರೆ ಹೀಗೆ ಮಲಗ್ಲಿಕ್ಕಿಲ್ಲ ಹಾಗೆ ಮಲಗ್ಲಿಕ್ಕಿಲ್ಲ, ಚುಚ್ಚುತ್ತಾ ಇರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ದಿನ ಮಾಡಿದ್ದಕ್ಕೆ 2, 3, 4 thousand ಕೊಡ್ತಾ ಇರಬೇಕು ಅವನಿಗೆ ದಿನಾಗೂ ಕ್ಲೀನ್ ಮಾಡಿದ್ದಕ್ಕೆ. ಮತ್ತೆ ನಾವು ಹುಟ್ಟಿದಾಗಲಿಂದ ಇಷ್ಟು ವರ್ಷಗಳ ಕಾಲ ಡಯಾಲಿಸಿಸ್ ಮಾಡಿದನಲ್ಲ ಸ್ವಾಮಿ, ಅವನಿಗೆ ಎಷ್ಟು ಕೊಡಬೇಕು? ಹಾಗೆ ಒಂದ್ ದಿವಸ ಆಸ್ಪತ್ರೆಯಲ್ಲಿ ಬಿದ್ದು ಉಸಿರಾಡ್ಲಿಲ್ಲ ಅಂದ್ರೆ ವೆಂಟಿಲೇಟರ್ ಅಂತ ಇಡ್ತಾರೆ ಮುಖಕ್ಕೆ ಒಂದು ಇಟ್ಬಿಟ್ಟು, ಹೌದಾನೆ? ಅದಕ್ಕೆ ಎಷ್ಟು ಕಾಸ್ಟ್ ಗೊತ್ತಾ? ಮೊನ್ನೆ ಹೋಗಿದ್ದೆ ಯಾರು ಪಾಪ ವೆಂಟಿಲೇಟರ್ ಇಟ್ಟಿದ್ರೆ ಅವರಿಗೆ, ನಾನು ಕೇಳಿದ್ದೆ ಎಷ್ಟು ಇದು ಕಾಸ್ಟ್ ಅಂತ, 5,000 ಅಂತೆ. ಉಸಿರಾಡುವಂತೆ ಮಾಡಿದ್ದಕ್ಕೆ, ಮನುಷ್ಯರು ನಮಗೆ ಉಸಿರಾಡುವಂತೆ ಮಾಡಿದ್ದಕ್ಕೆ ಚಾರ್ಜ್ ಮಾಡ್ತಾರೆ. ಹುಟ್ಟಿದಾಗಲಿಂದ ಉಸಿರಾಡಿಸ್ತಾ ಇದ್ದಾನೆ ವಿತೌಟ್ ಎ ಪೈಪ್ ಪೆನ್ನಿ, ಅವನಿಗೆ ದುಡ್ಡು ಕೊಡೋದು ಬೇಕಾಗಿಲ್ಲ, ಥ್ಯಾಂಕ್ಸ್ ಹೇಳಲ್ಲ, ಅಟ್ಲೀಸ್ಟ್ ಇಷ್ಟು ಮಾಡ್ತಾ ಇದೆಯಾ ಎಂಬ ಎಚ್ಚರ ಇಲ್ಲ. ಯಾವಾಗ ಎಚ್ಚರ ಬರ್ತಾ ಇದೆ? ಅವನು ಕೈ ಕೊಟ್ಟಾಗ ಎಚ್ಚರ ಬರ್ತಾ ಇದೆ. ಓಹೋ ಮನೆಯಲ್ಲಿದ್ದವರ ಬೆಲೆ ಯಾವಾಗ ಗೊತ್ತಾಗುತ್ತೆ? ಅವ್ರು ಊರಿಗೆ ಹೋದಾಗ. ಮನೆಯಲ್ಲಿದ್ದವರ ಬೆಲೆ ಯಾವಾಗ ಗೊತ್ತಾಗುತ್ತೆ? ಊರಿಗೆ ಹೋದಾಗ. ಮನೆಯಲ್ಲಿದ್ದ ಕಾಲಕ್ಕೆ ಅದ್ ಮಾಡು ಇದ್ ಮಾಡುವಂತವು ನಡೀತಾ ಇರುತ್ತೆ. ಊರಿಗೆ ಹೋದಾಗ ಮನೆಯಲ್ಲಿ ಕಸ ಬಳ್ಕೊಂಡು ಪಾತ್ರೆ ತಿಕ್ಕೊಂಡು ಎಲ್ಲ ಮಾಡಿ ಊಟ ಮಾಡೋ ಹೊತ್ತಿಗೆ ಮೋಕ್ಷ ಕಾಣಿಸ್ತಾನೆ. ಅವಾಗ ಬೇಡ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದ. ಅವಾಗ ಅವರ ಬೆಲೆ ಅವಾಗ ಗೊತ್ತಾಗತ್ತಲ್ವಾ. ಮತ್ತೆ ದೇವರು ಇದ್ದಷ್ಟು ಕಾಲ ಮಾಡ್ತಾ ಇರೋಷ್ಟು ಕಾಲ ನಮ್ಗೆ ಗೊತ್ತಾಗಲ್ಲ, ಕೈ ಕೊಟ್ಟಾಗ ಎಲ್ಲ ಗೊತ್ತಾಗುತ್ತೆ ಸ್ವಾಮಿ. ಅಲ್ಲ ಅವನ ಬೆಲೆ ಇಷ್ಟು ಮಾಡ್ತಾ ಇದ್ದಾನೆ, ಎಚ್ಚರ ಬರುತ್ತಲ್ಲ ಅದು ಇವಾಗಿಲ್ಲ. ಇದ್ದಿದ್ರೆ ಒಂದು ವೇಳೆ ಬೆಳಿಗ್ಗೆ ಎದ್ದ ಕೂಡಲೇ ಥ್ಯಾಂಕ್ಸ್ ಹೇಳ್ತೀವ ಇಲ್ಲ ಸ್ವಾಮಿ, ಇಷ್ಟು ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡ್ತಾ ಇದೆಯೋ ಅಂತ ಜೀ ದೇವನಿಗೆ ಬೇಕಾದ್ರೆ ನೋಡಿ. ನನ್ನ ಸೇರಿಕೊಂಡು ಎಲ್ಲರೂ ಕೂಡ ಹುಟ್ಟಿದಾಗ್ಲಿಂದ ಎಂದಾದ್ರೂ ಒಂದ್ ದಿವಸ ಆದ್ರೂ ಇಷ್ಟು ಇಂದ್ರಿಯಗಳು ಕೆಲಸ ಮಾಡಿಸ್ತಾ ಇದೆಯಪ್ಪ, ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದೆಯಾ ಥ್ಯಾಂಕ್ಸ್ ಅಂತ ಒಂದ್ ದಿವಸ ಆದ್ರೂ ದೇವರ ಮುಂದೆ ಹೇಳಿದ್ವ ಇಲ್ಲ? ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ, ಅವನಿಷ್ಟು ಮಾಡಿಸ್ತಾ ಇದ್ದಾನೆ ಎಂಬುದು ಗೊತ್ತಿಲ್ಲ, ಸುಮ್ಮನೆ ಕುರುಡ್ರಂತೆ ಹೋಗಿದ್ದೇ ಹೋಗಿದ್ದು ಸಾಧನೆ ಮಾಡಿದ್ದೇ ಮಾಡಿದ್ದು. ಈ ಬಟ್ಟಲಾಗಿ ನೀರು ಆ ಬಟ್ಟ ಹಾಕ್ಬಿಟ್ರೆ ಸಾಧನೆ ಮುಗೀತು. ಸರ್ವದೈವ ಹಿ ತಾವಕಾಮಿತ ಮೂರ್ತಿ ಕಾರಣ ಭಾವತೋ ದೋಷ ಕಾರಣ ಭಾವಮೇವ ಹಿ ನೈವ ಯಾಂತಿ ಕುತಶ್ಚನ. ಇಲ್ಲಿ ನಿಶ್ಚಯ ಕೊಡ್ತಾ ಬರ್ತಾ ಇದ್ದಾರೆ. ಏನದು ಒಟ್ಟಾರೆ ಏನಪ್ಪ ಅಂತೀಯ? ನಿನ್ನ ಮನಸ್ಸು ನನ್ನ ಕಡೆ ಬರ್ತಾ ಇಲ್ಲ, ಪದಾರ್ಥದ ಕಡೆ ಹೋಗ್ತಾ ಇದೆ ಅಂದ್ರೆ ಅಯ್ಯ ನನ್ನ ಮನಸ್ಸೇನು ಎಲ್ಲ ಇಂದ್ರಿಯಗಳು ಕೂಡ ನಿನ್ನ ಅಧೀನ, ನೀ ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಬರುತ್ತೆ, ಪದಾರ್ಥದಲ್ಲಿರುವ ನಿನ್ನ ಕಡೆ ನನ್ನ ಮನಸ್ಸನ್ನು ಕರ್ಕೊಂಡು ಹೋದ್ರೆ ನಿನ್ನ ಕಡೆ ಬರುತ್ತೆ, ಇಲ್ಲ ಬೇರೆ ಕಡೆ ಹೋಗುತ್ತೆ, ನನ್ ತಪ್ಪಲ್ಲ. ಅವಾಗ ದೇವ ಅಂದ ಚೆನ್ನಾಗಿ ಬಂದಿಯಾ, ಕರೆಕ್ಟ್ ಟೈಮ್ ಬಂದಿದ್ಯಾ ಹೇಳ್ತೀವಲ್ಲ, ಊಟ ಟೈಮ್ ಬಂದ್ರೆ ಕರೆಕ್ಟ್ ಬಂದ್ರೆ ಊಟಕ್ಕೆ ಕೊಡಿ, ಸರಿಯಾಗಿ ಹೇಳಿದ್ಯಾ ನೋಡು. ವಾಯುದೇವರಿದ್ದಾರೆ, ಅವರ ಮನಸ್ಸು ಸದಾ ನನ್ನ ಹತ್ರೇ ಬರುವಂತೆ ಮಾಡ್ತಾ ಇದ್ದೀನಿ. ನಿನ್ ಮನಸ್ಸು ಸದಾ ನನ್ನ ಹತ್ರ ಬಾರದಂತೆ ನಾನೇ ಮಾಡ್ತಾ ಇದ್ದೀನಿ ಅಯ್ಯ, ಒಪ್ಕೊಂತಾ ಇದ್ದೀನಿ. ಏನಿವಾಗ ಯಾಕೆ ಹಾಗೆ ಮಾಡ್ತಾ ಇದೀಯಾ? ಪಾರ್ಶಿಯಾಲಿಟಿ ಯಾಕೆ? ವಾಯುದೇವರಿಗೆ ಹಾಕಿ ನಂಗ್ಯಾಕೆ ಹೀಗೆ ಅಂದ್ರೆ ಅವರಲ್ಲಿ ಇಷ್ಟೇ, ನಂದೇನಿಲ್ಲ, ಸೆಲ್ಫ್ ಡಿಸಿಷನ್ ಏನಿಲ್ಲ, ನಿಮ್ ಪ್ರಕಾರನೇ ನಾನು ಹೋಗ್ತಾ ಇದ್ದೇನೆ. ಏನದು? ನಿನ್ನಲ್ಲಿ ಪಾಪ ಕೂತಿದೆ, ವಾಯುದೇವರಲ್ಲಿ ಪಾಪ ಇಲ್ಲ, ಅದಕ್ಕೆ ಅವರ ಮನಸ್ಸು ನನ್ನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದೇನೆ. ನಿನ್ನಲ್ಲಿ ಪಾಪ ಕೂತಿದ್ದಕ್ಕೆ ಮನಸ್ಸಲ್ಲಿ ಆ ಮನಸ್ಸನ್ನ ನನ್ನ ಕಡೆಗೆ ಕರ್ಕೊಂಡು ಬರ್ತಾ ಇಲ್ಲ. ಇಷ್ಟೇ ನೋಡಯ್ಯ, ಅಂದ್ರೆ ನಿನ್ನ ಮನಸ್ಸು ಪದಾರ್ಥದ ಕಡೆ ಹೋಗ್ಲಿಕ್ಕೆ ನನ್ನ ಕಡೆ ಬಾರದೇ ಇರಲಿಕ್ಕೆ ಕಾರಣ ಯಾವುದು ಗೊತ್ತಾ? ನಾನಲ್ಲ, ನಿನ್ ಪಾಪ. ಕಾರಣ ಏನು ಅಂತ ಹೇಳಿದ್ರು. ಆವಾಗ ಕೇಳಿದ್ರು, ಸರಿ ಸ್ವಾಮಿ ಬಹಳ ಚೆನ್ನಾಗಿದೆ ನೋಡಿ, ಎಷ್ಟು ಆಳವಾಗಿ ಹೋಗ್ತಾ ಇದೆ. ಹೇಳ್ತಾರೆ ಹಾಗಾದರೆ ನನ್ನ ಮನಸ್ಸು ಈ ತರ ಪ್ರವೃತ್ತಿ ಆಗಲಿಕ್ಕೆ ಪಾಪ ಕಾರಣ ಅಂತ ಹೇಳ್ತೀಯ. ಸರಿ, ಈ ಪಾಪ ಜಡವೋ ಚೇತನವೋ? ಪಾಪ ಪುಣ್ಯ ಅಂತ ಎರಡಿದೆಯಲ್ಲ, ಅದು ಜಡವೋ ಚೇತನವೋ? ಜಡ. ಮತ್ತೆ ಜಡವಾದ ಚೇತನನ್ನ ಕಟ್ಟಿ ಹಾಕಿ ಮೂಗಿಡಿದು ಮಾಡಿಸ್ಲಿಕ್ಕಾಗುತ್ತೇನಯ್ಯ? ಆಗಲ್ಲಲ್ಲ. ನೀನಂತೀಯ ನಿನ್ ಪಾಪವೇ ನಿನ್ನ ಕರ್ಕೊಂಡು ಹೋಗ್ತಾ ಇದೆ. ಅದು ಹೇಳ್ತಾರಲ್ಲ, ನೀವು ಮಾಡಿದ ಪಾಪವೇ ನಿಮ್ ಸರಿ ಮಾಡಿಸ್ತಾ ಇದೆ ಹೀಗೆ, ಇದಕ್ಕೆ ನಿಮ್ದು ಈ ಪಾಪವೇ ಕಾರಣ. ನಮ್ ತಲೆಯಲ್ಲಿ ಬರುತ್ತೆ ಈ ಪಾಪವೇ ನಮ್ ಸರಿ ಮಾಡಿಸ್ತಾ ಇದೆ ಅಂತ ಬರುತ್ತೆ. ಜಡವಾದ ಪಾಪ ನಮ್ ಸರಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಅವಾಗ ಹೇಳ್ತಾರೆ, ಸ್ವಾಮಿ ನೀನೇನ್ ಹೇಳಿದೀಯ, ನಿನ್ ಪುಣ್ಯ ನಿನ್ ಪಾಪವೇ ಕಾರಣ ಅಂತ ಇದೀಯ, ಜಡವಾದ ನನ್ನ ಕಟ್ಟಿ ಹಾಕ್ಲಿಕ್ಕಾಗುತ್ತಾ? ಮತ್ತೇನು, ಆ ಪುಣ್ಯದೊಳಗೆ ಪುಣ್ಯ ಅಂತ ಹೆಸರಿಟ್ಟುಕೊಂಡು ನೀನೇ ಇದ್ದೀಯ, ಪಾಪದೊಳಗೆ ಪಾಪ ಅಂತ ಹೆಸರಿಟ್ಟುಕೊಂಡು ನೀನೇ ಇದ್ದೀಯ, ನೀನೇ ಅದರ ಹೆಸರಿಟ್ಟುಕೊಂಡು ಅದರೊಳಗೆ ತೂರಿ ನನ್ನ ಕಟ್ಟಿ ಹಾಕ್ತಾ ಇದೀಯ, ಹೌದೋ ಅಲ್ವೋ? ಹೌದಯ್ಯ, ಗೊತ್ತಾಗ್ಬಿಡ್ತಾ ಇದ್ ಕೂಡ ನಿಂಗೆ, ಇಷ್ಟು ಗೊತ್ತಿಲ್ಲ ನೋಡಿ, ಗೊತ್ತಾಯ್ತು ನಮಗೆ ಅರಣ್ಯಕಾಚಾರ ಕೃಪೆಯಿಂದ ಗೊತ್ತಾಯ್ತು. ಹೇಳ್ತಾರೆ ಪುಣ್ಯ ಪಾಪಮಪಿ ತ್ವಮೇವ ಹಿ, ಅಂದ್ರೆ ಪುಣ್ಯ ಪಾಪ ನೀನೇ ಅಂದ್ರೆ ನಿನ್ನ ಅಧೀನ ಅಂತ ಅರ್ಥ ಅಲ್ರಿ. ಇಲ್ಲೇನೋ ಹೇಳಿದ್ದಾರೆ ಪುಣ್ಯ ಪಾಪ ಮಪಿ ತ್ವಮೇವ ಹಿ ಅಂತ ಹೇಳಿದಾಗ ಪುಣ್ಯ ಪಾಪ ದೇವರೇ ಅಂತ ಹೇಳಿದ್ರಲ್ಲ, ಅದು ದೇವರ ಅಧೀನ ಅಂತ ಅರ್ಥ ಹೇಗೆ ಹೇಳ್ತೀರಾ? ಅಂದ್ರೆ ಮನೆಗೆ ಹಾಲು ಅವನು ಬರ್ತಾ ಇರ್ತಾನೆ, ಹಾಲು ಹಾಕ್ಲಿಕ್ಕೆ ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಬೇಕು, ಅವನು ಕರಿತೀವಿ, ಅವನ ಹೆಸರು ಬರ್ತಿರತ್ತ ಹಾಲು ಅಂತ ಕರಿತೀವಿ, ಅವನು ಒಂದೇ ನನ್ನ ಹೆಸರು ಹಾಲ ಅಲ್ಲಲ್ಲ ಅಂತ ಜಗಳಾಡ್ತಾನೆ. ಇಲ್ಲಲ್ಲ, ಯಾಕೆ ಹಾಲು ಅವನ ಅಧೀನ, ಅದಕ್ಕೆ ಅವನನ್ನ ಹಾಲು ಅಂತ ಕರೆದದ್ದು. ಪುಣ್ಯ ಪಾಪ ನಿನ್ನ ಅಧೀನ, ಅದಕ್ಕೆ ನಿನ್ನ ಪುಣ್ಯ ಪಾಪ ಅಂತ ಹೆಸರು. ಅದಕ್ಕೆ ಸ್ವಾಮಿ ನೀನೇ, ಇದು ದೇವತಾ ರಹಸ್ಯ, ಪುಣ್ಯದಲ್ಲಿ ಪಾಪದಲ್ಲಿ ನೀನೇ ಇದ್ದುಕೊಂಡು ಕಟ್ಟಿ ಹಾಕ್ತಾ ಇದೀಯ, ಮುಂದೇನಪ್ಪ ಅಂತ ಕೇಳಿದರೆ ನನ್ನ ಪಾಪದಲ್ಲಿ ನೀನೇ ಇದ್ದುಕೊಂಡು ಅದರ ಕೆಲಸ ಮಾಡುವಂತೆ ಮಾಡಿ ನನ್ನ ಮನಸ್ಸನ್ನ ಬೇರೆ ಕಡೆ ತಟ್ಟಿ ಹಾಕಿದ್ದು ನೀನೇ ಅಲ್ಲ.
ಹೌದು ನಾನೇ, ಗೊತ್ತಾಯ್ತಲ್ಲ ನಾನೇ ಅಂದೆ. ಮತ್ತೆ ಬಿಡಿಸಬೇಕಾಗಿದ್ದು ನೀನೋ ನಾನೋ ಅಂತ ಈ ಪಾಪವನ್ನ ತೆಗೆದುಬಿಟ್ಟು, ಪಾಪವನ್ನ ತೆಗೆದುಬಿಟ್ಟು ನನ್ನ ಮನಸ್ಸು ನಿನ್ನ ಕಡೆಯೇ ಹೋಗುವಂತೆ ಮಾಡಲಿಕ್ಕೆ ನಾನೇ ಮಾಡ್ಕೋಬೇಕು, ನೀ ಮಾಡಬೇಕು. ಅವಾಗಂದ, ನಿನ್ನಿಂದ ಆಗಲ್ಲ, ನೀ ಅಸ್ವತಂತ್ರ. ನಿನ್ನ ಪಾಪ ಕಳಿಬೇಕಾದರೂ, ನಿನ್ನ ಮನಸ್ಸನ್ನ ಆ ಪಾಪ ಕಳೆದು ನನ್ನ ಕಡೆ ಸೆಳ್ಕೋಬೇಕಾದ್ರು ನಾನೇ ಮಾಡಬೇಕು, ಮಾಡು ಅಂದ. ಅವಾಗಂದ್ರು ದೇವ, ನಿನ್ನ ಪಾಪ ಹೋಗಬೇಕಾದ್ರೆ ಹಾಂಫರ್ಟ್ ಅಂತ ತೆಗೆಯೋದಾದ್ರೆ ಮೊದಲೇ ನನ್ನ ಗರ್ಭದಿಂದಲೇನೆ ಎಲ್ಲಾ ಸೀಳಾಕಿ ನಿನ್ನ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೆ. ಸಂಸಾರಕ್ಕೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದಿಲ್ಲ, ಮೋಕ್ಷಕ್ಕೆ ನಿಮ್ಮನ್ನ ಡೈರೆಕ್ಟ್ ಆಗಿ ಅಲ್ಲಿಂದಲ್ಲೇ ಪ್ರಮೋಷನ್ ಕೊಟ್ಟು ಕಳಿಸ್ತಾ ಇದ್ದೆ. ಹಾಗಿಲ್ಲಪ್ಪ, ನಿನ್ನ ಪಾಪ ಕಳೀಬೇಕಾದ್ರೆ ನಿನ್ನ ಮೂಲಕ ಸಾಧನ ಮಾಡಿಸಿ ಪಾಪ ಕಳೀಬೇಕು. ಹೌದಾ ಸ್ವಾಮಿ? ಏನು ಮಾಡಲಿ, ನನ್ನ ಮೂಲಕ ನೀನು ಯಾವ ಸಾಧನೆ ಮಾಡಿಸಿ ನನ್ನ ಮನಸ್ಸು ನಿನ್ನ ಕಡೆ ಬರದೇ ಇರಲಿಕ್ಕೆ ಕಾರಣವಾದ ಪಾಪವನ್ನ ಕತ್ತರಿಸಬೇಕು ಅಂತಿದ್ದೀಯ? ಏನು ಮಾಡಿದರೆ ನನ್ನ ಈ ಪಾಪಕರ್ಮ ಹೋಗಿಬಿಡುತ್ತೆ? ಅಲ್ಲಿಗೆ ಕೊನೆಗೆ ಲಾಸ್ಟ್ ಬಾಲ್ ಅಂತ ಹೇಳ್ತಾರಲ್ಲ, 20-20 ಅಂತ ಮಾಡ್ತಾರೆ. ಲಾಸ್ಟ್ ಬಾಲಲ್ಲಿ ಟೆನ್ಷನ್ ಇರುತ್ತೆ, ಯಾವಾಗ ಬರೋದು ಇಂಡಿಯಾ ಪಾಕಿಸ್ತಾನಿಗೆ ಬರುತ್ತೆ. ಕೊನೆಗೆ ನಮ್ಮವರು ಅಷ್ಟುವರೆಗೂ ಮಾಮೂಲು ಹೊಡಿತಾ ಇರ್ತಾರೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ತರ್ತಾರೆ. ಸಿಕ್ಸರ್ ಹೊಡೆದ್ರೇನೆ ಇವರಿಗೆ ಇದಾಗುತ್ತೆ, ಇಲ್ಲದಿರಲಿಲ್ಲ. ಇವ್ರ ನಮ್ಮವರಿಗೆಲ್ಲ ಬಿಪಿ ಬೆಳೆದಿರುತ್ತೆ. ದೇವರ ತೆಂಗಿನಕಾಯಿ ಉಡಿಸೋದು, ತೆಂಗಿಕಾಯಿ ಹೊಡೆಯೋದು, ಆರತಿ ಮಾಡೋದು ಎಲ್ಲ ಶುರು ಮಾಡಿರ್ತಾರೆ ನಮ್ಮವರು. ಹೌದಲ್ಲ, ನಮ್ಮವರು ಗೆಲ್ಲಬೇಕು ಅಂತ. ಅವನು ಸಿಕ್ಸರ್ ಆ ಒಂದು ಬಾಲಿಗೆ 6 ರನ್ ಹೊಡಿಲೇಬೇಕು, ಆ ಹೊಡೆದು ಕೊಡಲೇ ಖುಷಿಯೋ ಖುಷಿಯೋ ಅಂತ ಕೇಳ್ತಾರೆ. ಕೊನೆಯ ಟೆನ್ಷನ್ ಆಗ್ತಾ ಇದೆ ನಮಗೆ. ಸ್ವಾಮಿ ಹೇಗೆ ಅಂತ ಹೇಳ್ತಾರೆ, ಏನಿಲ್ಲಯ್ಯ, ನಿನ್ನ ಪಾಪ ಕಳಿಯಬೇಕಾದರೆ ನಿನ್ನಿಂದ ಆಗಬೇಕಾದ ಸಾಧನೆ ಇಷ್ಟೆ. ಯಾವ ಕರ್ಮ ನಿನ್ನ ಕಟ್ಟಿ ಹಾಕ್ತಾ ಇದೆಯೋ ಆ ಕರ್ಮದೊಳಗಿರುವ ನನ್ನ ರೂಪವನ್ನ ನೆನೆ ಅಂತ ಹೇಳ್ತಾನೆ. ಅರ್ಥ, ದೇವರನ್ನ ನೆನೆ ಅಂದ್ರೆ ಬರೇ ದೇವರು ದೇವರು ಅಂದ್ರೆ ಸಾಕಾಗದು, ಅದು ಎಲಿಮೆಂಟರಿ ಸ್ಟೇಜ್ ಅದು. ನಿನ್ನ ಕರ್ಮದ ಏನು ಗಂಟು ಹೋಗಬೇಕಾ, ಕರ್ಮದೊಳಗಿರುವ ನನ್ನ ರೂಪವನ್ನ ನೆನಿ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಕರ್ಮ ಕರ್ಮ ಕೃತ ಕರ್ಮ ಕೃತ ಆಗಮ, ಕರ್ಮ ಫಲಪ್ರದ ಕರ್ಮಜಿತ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕರ್ಮದೊಳಗೆ ಕರ್ಮನಾಮಕನಾಗಿ, ಪಾಪ ಕರ್ಮದಲ್ಲಿ ಪಾಪ ಕರ್ಮನಾಮಕನಾಗಿ ನೀನೇ ಇದ್ದೀಯಲ್ಲ, ಆ ನಿನ್ನ ರೂಪದ ನೆನಪು ಬಂದರೆ ಆ ಪಾಪಕರ್ಮ ಹೋಗಿಬಿಡುತ್ತೆ. ಆ ಪಾಪಕರ್ಮದಲ್ಲಿ ಪುಣ್ಯಕರ್ಮದಲ್ಲಿ ಭಗವದ್ ರೂಪಗಳು ಹೇಗಿರುತ್ತೆ ಅದನ್ನು ಚಿಂತನೆ ಮಾಡಬೇಕಾಗಿದೆ. ಹೇಗೆ ಆ ಚಿಂತನೆ ಮಾಡಿದರೆ ಕರ್ಮ ಬಂಧ ಹೇಗೆ ಕಳ್ಕೋಬಹುದು, ಮೈನ್ ಟಾರ್ಗೆಟ್ ಅನ್ನ ಹೇಳಿಕೊಡ್ತಾ ಇದ್ದಾರೆ. ಬಲಿಗೆ ಶ್ರೀಕೃಷ್ಣ ಮಂಗಳ 9ನೇ ತಾರೀಕು ಇಲ್ಲೇ ನಡೆಯುತ್ತೆ. ಬಂದವರೆಲ್ಲ ತೀರ್ಥ ಪ್ರಸಾದಕ್ಕೆ ಇಲ್ಲಿಗೆ ಬರಬೇಕು.